ശ്രീഗുരുഭ്യോ നമഃ. ഹരി ഓം. അജ്ഞാനതിമിരച്ഛേദം ബുദ്ധിസമ്പത്പദായകം വിജ്ഞാനവിമലം ശാന്തം വിജയാഖ്യഗുരും ഭജേ. ഭഗവന്തന ചിന്തനാദികൾ മാടബേക്കു. ഭഗവന്ത നമ്മ ശരീര കൊട്ടിട്ട് അവന സ്മരണെ, അവന സ്മരണയ മൂലക നമുക്ക് ബേക്കാത സാധന മാണിക്കൊള്ളിക്കെ. ഏനത് ഇഷ്ടേ അവന സ്മരണെ, അവന സ്മരണെ, അവന സ്മരണെ യാക്രി സുമ്മനെ അവന സ്മരണെ യാക് മാടബേക്കു വണ അന്ത്ര ഇഷ്ടേ അല്ലി അല്ല. നന്തര പുസ്തക ഈഗ ബേഡ. കീട വിശസ്കൃത അർത്ഥ കുട്യേ യാന്തം അനുസ്മരൻ സംരംഭ ഭയയോഗേന വിന്ദതേ തത്സ്വരൂപത. ചിക്ക ഹുള, കുംഭാര ഹുള അന്ത് ഹെടുത്താ ഇതന്ന, അതന്ന ചിട്ടെ കീടവന്ന ചിട്ടെ ഗൂടിനൊളവിട്ടു ಆ ಹುಳಕ್ಕೆ ಆಹಾರವನ್ನ ಸತತ ಕೊಡತಾ ಬರುತ್ತೆ. ಆ ಹುಳ ಈ ಚಿಟ್ಟೆಯನ್ನೇ ಸಂರಂಭ ಭಯಯೋಗೇನ ಆಹಾರ ಕೊಟ್ಟಾಗ ಸಂತೋಷ, ಮಿಕ್ಕ ಕಾಲಕ್ಕೆ ಏನು ಮಾಡುತ್ತೋ ಏನೊಂಬ ಭಯ ಎಲ್ಲದರಿಂದ ಕೂಡಿಕೊಂಡು ಆ ಹುಳ ಚಿಟ್ಟೆಯನ್ನೇ ಸದಾ ಸದಾ ನೆನೆಯತಾ ನೆನೆಯತಾ ಕೀಟ ಭಾವವ ತೊರೆದು, ಅಂದರೆ ಆ ಹುಳದ ಆಕೃತಿಯನ್ನು ಬಿಟ್ಟು ತಾನು ಅದರಂತೆ ಚಿಟ್ಟೆಯಂತೇನೆ ಆಗಿ ಗೂಡನ್ನು ಒಡೆದುಕೊಂಡು ಹೋಗುವುದು ತಾತ್ಪರ್ಯ. ಹಾಗೆ ಇಲ್ಲಿ ಭಗವಂತ ನಮ್ಮನ್ನ ಈ ಗೂಡಿನಲ್ಲಿಟ್ಟಿದ್ದಾನೆ. ಶರೀರವೆಂಬ ಗೂಡಿನಲ್ಲಿ, ಪ್ರಪಂಚವೆಂಬ ಗೂಡಿನಲ್ಲಿ ಇಟ್ಟಿದ್ದಾನೆ. ಇಟ್ಟಂಥ ನಮಗೆ ಹೇಳುತ್ತಾ ಇದ್ದಾನೆ ಹೇಗೆ ಆ ಹುಳ ಚಿಟ್ಟೆಯನ್ನೇ ನೆನೆದು 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 ಅದರಂತೆ ಆಗಿ ಸುಖವಾಗಿ ಆಡತಾ ಹೋಗುತ್ತೋ ನೀವು ನನ್ನನ್ನೇ ನೆನೆದು ನೆನೆದು ನೆನೆದು. ನನ್ನನ್ನು ನೆನೆಯುವುದು ನನಗೇನೋ ಪ್ರಾಫಿಟ್ ಬರುತ್ತೆ ಅಂತಲ್ಲ, ನಿಮಗೆ ನನ್ನ ರೂಪ ಬರಲಿಕ್ಕೆ, ನನ್ನಂತೆ ನೀವಾಗಲಿಕ್ಕೆ, ನಾನೇ ಆಗಲಿಕ್ಕಲ್ಲ, ದೇವರೇ ನಾವು ಆಗಲ್ಲ, ನಮ್ಮ ಒಳಗಿರುವ ಜ್ಞಾನ ಆನಂದ ಪ್ರಕಟ ಆಗುತ್ತೆ. ಆ ಥರ ಈ ಲಿಂಗ ದೇಹವನ್ನು ಸೀಳಿಕೊಂಡು ಹೋಗಲಿಕ್ಕೆ ಶ್ರೀಹರಿಯ ಧ್ಯಾನ ಅವಶ್ಯಕ. ಎಷ್ಟು ಅಂದರೆ ಆ ಹುಳ ಹೇಗೆ ಬೇರೊಂದು ಲೋಕವಿಲ್ಲದೆ ಆ ಚಿಟ್ಟೆಯನ್ನೇ ಸದಾ ಸದಾ ಸ್ಮರಣೆ ಮಾಡುತ್ತಾ ಬರುತ್ತೋ ಹಾಗೆ ನಮ್ಮ ತಲೆಯಲ್ಲೂ ನಿಶ್ಚಯ ಬೇಕು. ಏನಂತ, ಈ ಜನ್ಮ ಬಂದದ್ದೇ ಬಹಳ ಅಪರೂಪ, ಈ ಜನ್ಮದಲ್ಲಿ ಪ್ರತಿಯೊಂದು ಕ್ಷಣ ಶ್ರೀಹರಿಯನ್ನು ನೆನೆಯೋದೇ ಮುಖ್ಯ ಕಾರ್ಯ. ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಸಾಧನೆ ಮಾಡಿದೆ ಅಂತಾದರೆ ರಾತ್ರಿ ಒಮ್ಮೆ ನೋಡಿಕೊಂಡಾಗ ಹಿಂದಕ್ಕೆ, ಬೆಳಗ್ಗಿಂದ ರಾತ್ರಿ ಪರ್ಯಂತ ಆದಷ್ಟು ಕಾಲ, ಇನ್ನೇನು ಸ್ವಲ್ಪ ಕಾಲ ನಮ್ಮ ವಶವಿಲ್ಲದೆ ಹೋದರೆ ಇನ್ನು ಎಲ್ಲ ಕಾಲದಲ್ಲೂ ಶ್ರೀಹರಿಯ ನೆನಪು ಬಂದಿರಬೇಕು. ಆ ಥರ ನಮ್ಮ ಸಾಧನೆ ಆಗಬೇಕು. ಅಂದರೆ ಆದರ ಪೂರ್ವಕ ದೇವರ ನೆನಪು ಪ್ರತಿಯೊಂದು ಕ್ಷಣ ದಿನದಲ್ಲಿ ಬಂದರೆ ಆ ದಿನ ಸಾರ್ಥಕ. ಅಂದರೆ ನೋಡಿ, ಮಿಕ್ಕ ಕೆಲಸಗಳು ಅದು ಇದು ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಇದೆಲ್ಲದರ ಗಡಿಬಿಡಿಯಲ್ಲಿ ಮಾಡಬೇಕಾದ ದೇವರ ಆದರ ಪೂರ್ವಕ ನೆನಪು ಇಡೀ ದಿನ ಮಾಡಬೇಕೆಂಬುದೇ ಮರೆತು ದಿನದಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಗಂಟೆಯೋ ಒಂದೂವರೆ ಗಂಟೆಯೋ ದೇವರನ್ನ ನೆನೆದರೆ ಸಾಕು. ಅದು ಕೂಡ ಇಲ್ಲ, ಬರೇ ಕಾರ್ಯಕ್ರಮ ಇರುತ್ತೆ, ತಂಬಿಗೆ ಆಚೆ ಇಡು ಈಚೆ ಇಡು ಇದರಲ್ಲೇ ಹೋಗ್ತಾ ಇರುತ್ತೆ. ದೇವರ ನೆನಪು ಒಂದೂವರೆ ಗಂಟೆಯಲ್ಲಿ ಒಂದೂವರೆ ನಿಮಿಷವಾದರೂ ಬಂತೋ ಇಲ್ಲೋ ಇರಲ್ಲ. ಹಾಗಲ್ಲದೆ ಇಡೀ ದಿನ ದೇವರದ್ದೇ ನೆನಪು ಸದಾ ಬರುವುದೇ ಗುರಿ. ಆ ಗುರಿಯನ್ನು ಚೆನ್ನಾಗಿಟ್ಟುಕೊಂಡು ಕೂಡಬೇಕು, ರಾತ್ರಿ ರಾತ್ರಿ ಕೂಡಬೇಕು. ಹೌದು, ಇಷ್ಟು ಈ ದಿನ ಎಷ್ಟು ಕಾಲ ನೆನೆದೆ, ಬಂದಿಲ್ಲ ಚೂಡೆ ಬಂತ ಮಾರನೇ ದಿನ ಹಠದಿಂದ ಹೇಗೆ ಇವತ್ತು ಎದ್ದು ಓದ್ಲಿಕ್ಕಾಗಿಲ್ಲ ಮಾರನೇ ದಿನ ಅಲಾರಂ ಇಟ್ಕೊಂಡು ಎದ್ದು ಓದಿ ಹೇಗೆ ಮಾಡ್ತೀರೋ ಅದೇ ಥರ ನೆನಪಿಟ್ಟುಕೊಂಡು ದೇವರ ಚಿಂತನೆ ಮಾಡ್ತಾ ಬರಬೇಕು. ಯಾಕೆ ಈ ಜನ್ಮ ಬರುವುದೇ ಅಪರೂಪ, ನಿಲ್ಲೋದು ಅಪರೂಪ. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಏನಪ್ಪ ಎಲ್ಲರೂ ಕೂಡ 80-90 ಆದ ಮೇಲೆ ಹೋಗ್ತೀವಿ ಅಂತ ಕನ್ಫರ್ಮೇಶನ್ ಇದ್ರೆ ಪರವಾಗಿಲ್ಲ, ನಿಧಾನವಾಗಿ ಮಾಡೋಣ. ಯಾವಾಗ ಯಾವಾಗ ಯಾರು ಹೋಗ್ತೀವೋ ಗೊತ್ತಿಲ್ಲ, ಮನೆಗೆ ಎಷ್ಟು ಜನ ಸೇರ್ತೀವೋ ಗೊತ್ತಿಲ್ಲ ಅಲ್ವಾ. ಅಂಥ ಕಾಲಕ್ಕೆ ನಿಧಾನವಾಗಿ ಕ್ಯಾಶುವಲ್ ಆಗಿ ಮಾಡುತ್ತಾ ಇದ್ರೆ ಸಾಧನೆ ಆಗಲ್ಲ. ಇಂಥ ಅಪೂರ್ವದ ಜನ್ಮ ಮತ್ತೆ ಬರಲ್ಲ. ಅದ ಕಾರಣ ಹಾಗಂತ ಕುಪ್ಪಳಿಸಿ ಬಿಪಿ ತರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಇಷ್ಟು ಅವನ ನೆನಪು ಸದಾ ಸದಾ ಬರ್ತಾ ಇದೆಯಾ ಇಲ್ಲ, ಬರಬೇಕಾದ ರೀತಿಯಲ್ಲಿ ಅವನ ನೆನಪು ಬರಬೇಕು. ಅವನ ರೂಪ, ಅವನ ಗುಣ, ಅವನ ಕ್ರಿಯ ಹೇಗೆ ಎಲ್ಲ ಹೇಳಿಕೊಡುತ್ತಾರೆ. ಹಾಗಾದರೆ ನಾವು ಈ ಭಗವಂತನ ನೆನಪು ನಮಗೆ ಸದಾ ಬರುವುದೇ ನಮ್ಮ ಜೀವನದ ಗುರಿ ಅಂತಾದರೆ ಆ ದೇವರ ನೆನಪು ಯಾವ ರೀತಿಯಲ್ಲಿ ಬರಬೇಕು? ಬರೇ ದೇವರು 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 ಅಂತ ನೆನಪು ಬಂದರೆ ಸಾಕ? ಇನ್ನೇನಾದರೂ ಬೇಕಾ ಅಂದರೆ ಚೆನ್ನಾಗಿ ಷೋಡಶಿಯಲ್ಲಿ ಹೇಳಿಕೊಟ್ರು. ಇಡೀ ಶರೀರದಲ್ಲಿ 11 ಇಂದ್ರಿಯಗಳಲ್ಲಿ 7 ಧಾತುಗಳಲ್ಲಿ ಶರೀರದ ಕಣ ಕಣದಲ್ಲಿ ನಾಡಿಗಳಲ್ಲಿ ಭಗವಂತ ಯಾವ ಯಾವ ರೂಪಗಳಿಂದ ಯಾವ ಯಾವ ದೇವತೆಗಳಲ್ಲಿ ಹೇಗೆ ಹೇಗೆ ಇದ್ದು ಏನೇನು ಕೆಲಸ ಮಾಡಿಸ್ತಾ ಇದ್ದಾನೆ ಅದನ್ನೆಲ್ಲ ಚಿಂತನೆ ಮಾಡಲೇಬೇಕು. ಆ ಚಿಂತನೆ ಸದಾ ಬರಬೇಕು. ಯಾವ ಯಾವ ಇಂದ್ರಿಯದಿಂದ ಏನೇನು ಕರ್ಮ ಆಗ್ತಾ ಇರುತ್ತೆ ಅವಾಗವಾಗೆಲ್ಲ ಆಯಾ ಭಗವದ್ ರೂಪದ ನೆನಪು ಬರ್ತಾ ಬರಬೇಕು. ಇದು ನಾವು ಚಾಕೌಟ್ ಮಾಡಿಕೊಂಡು ಕಂಪಲ್ಸರಿ ನೆನೆಯಬೇಕು ಅಂತ ಇಟ್ಟುಕೊಂಡು ಆಯಾ ಕಾರ್ಯ ಆಗುವಾಗ ಆಯಾ ಇಂದ್ರಿಯಗಳಲ್ಲಿ ಅವನನ್ನ ಕ್ಷಣಕಾಲವಾದರೂ ನೆನೆಯಲಿಕ್ಕೆ ನೋಡಿದರೆ ಅವಾಗೇನಾಗುತ್ತೆ, ಆಯಾ ಇಂದ್ರಿಯಗಳ ಕಾರ್ಯ ಒಂದೊಂದು ಆಗುವಾಗ ದೇವರ ನೆನಪು ಬರುತ್ತೆ. ಒಟ್ಟಾರೆ ಇಷ್ಟು ಪಟ್ಟಿ, ದೇವರ ನೆನಪು ಸದಾ ಬರಬೇಕು. ಅದು ಬರಲಿಕ್ಕೆ ಮಾರ್ಗ ಹುಡುಕಬೇಕು. ಸುಮ್ಮನೆ ಕೂತರೆ ಬರಲ್ಲ. ಏನು ಮಾಡಬೇಕು ಅಂದರೆ ಪ್ರತಿಯೊಂದು ಕರ್ಮ ಏನು ಮಾಡುತ್ತೀವಿ ಅದು ನಡೆಯೋದಾಗಲಿ ಕೂಡೋದಾಗಲಿ ಏಳೋದಾಗಲಿ ಬರೋದಾಗಲಿ ಹೋಗೋದಾಗಲಿ ಏನೇನಿರುತ್ತೆ ಕರ್ಮಗಳು ಪ್ರತಿಯೊಂದನ್ನ ಶ್ರೀಹರೇ ನಿನ್ನ ಪೂಜಾ ಅಂತ ಅರ್ಪಣೆ ಆಗಾಗ ಆಗಾಗ ಮಾಡಬೇಕು. ಮಾಡ್ತೀವಿ ಇವಾಗ ಹೇಗೆ ಮಾಡ್ತೀವಿ, ಎಲ್ಲ ಸೇರಿ ಒಂದೇ ಸಲ ಕೃಷ್ಣಾರ್ಪಣಮಸ್ತು ಕೂಡಲ್ಲ. ಅವಾಗ ಬಂದಿರಿ, ಇವಾಗ ಪ್ರವಚನಕ್ಕೆ ಬಂದಿದ್ದೀವಿ. ಬಂದದ್ದು ರಥೋತ್ಸವ, ಕೃಷ್ಣ ನಿನಗರ್ಪಿತ. ಕೂತದ್ದು ಪ್ರವಚನ ಕೇಳಿದ್ದು ನಿನ್ನ ಪೂಜಾ, ಕೃಷ್ಣಾರ್ಪಣೆ. ಹಾಗೆ ಎಷ್ಟು ಸಲ ಕೃಷ್ಣಾರ್ಪಣೆ ಹೇಳಿ, ಪ್ರತಿಯೊಂದು ಸಲ ಹೇಳ್ತಾ ಬನ್ನಿ. ಗುರಿಯಲ್ಲಿ ಅಂದರೆ ಎಲ್ಲ ಸೇರಿ ಸಾರ ಸಗಟಾಗಿ ಒಮ್ಮೆಲೆ ಕೃಷ್ಣಾರ್ಪಣೆ ಬಿಟ್ಟರೆ ಒಮ್ಮೆಲೆ ದೇವರ ನೆನಪು, ಹೆಜ್ಜೆ ಹೆಜ್ಜೆಗೂ ಕೃಷ್ಣಾರ್ಪಣೆ ಬಿಟ್ಟರೆ ಹೆಜ್ಜೆ ಹೆಜ್ಜೆಗೂ ದೇವರ ನೆನಪು, ಹೌದಾ? ಪ್ರತಿಯೊಂದು ಕರ್ಮ ಆದ ಅದು ಪಾತ್ರ ತಿಕ್ಕಿದ್ದಾಗಿರಬಹುದು, ಬಟ್ಟೆ ಒಗೆದದ್ದಾಗಿರಬಹುದು, ಮಾತಾಡಿದ್ದಾಗಿರಬಹುದು, ಕಸ ಬಳದದ್ದಾಗಿರಬಹುದು, ಬಡಿಸಿದ್ದಾಗಿರಬಹುದು, ಊಟ ಮಾಡಿದ್ದಾಗಿರಬಹುದು, ಎಂಜಲುಗಮ ಮಾಡಿದ್ದಾಗಿರಬಹುದು, ಏನೇ ಮಾಡಿದ್ದಾಗಿರಬಹುದು, ಕೃಷ್ಣ ನಿನ್ನ ಸೇವಾ ನಿನಗರ್ಪಿತ, ನಿನ್ನ ಸೇವಾ ನಿನಗರ್ಪಿತ, ಈ ಥರ ಮಾಡ್ತಾ ಬನ್ನಿ. ಜೊತೆಗೆ ಆಯಾ ಇಂದ್ರಿಯಗಳ ಕಾರ್ಯ ಏನೇನಾಗುತ್ತಲ್ಲ ಅಲ್ಲಲ್ಲಿ ಬೆಳಿಗ್ಗೆದ್ದು ಒಮ್ಮೆ ಎಲ್ಲ ಇಂದ್ರಿಯಗಳಲ್ಲಿ ಎಲ್ಲ ಕಡೆ ಷೋಡಶಿಯಲ್ಲಿ ಹೇಳಿದಂತೆ ಭಗವತ್ ರೂಪಗಳನ್ನು ಸ್ಮರಿಸಿ, ನಂತರ ಒಂದೊಂದು ಕಾರ್ಯ ಆಗುವಾಗ ಕೃಷ್ಣ ನಿನ್ನ ಪೂಜಾ ಸಂಕಲ್ಪ ಮಾಡುವಾಗ ನೀ ಮಾಡಿಸ್ತಾ ಇದೆಯಾ, ಮುಗಿದುಕೊಳ್ಳೆ ನಿನಗರ್ಪಿತ, ಹೀಗೆ 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 ಮಾಡ್ತಾ ಬಂದರೆ ಮೆಷಿನ್ ಹೇಗೆ ಕಂಟಿನ್ಯೂಸ್ ರನ್ ಆಗ್ತಾ 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 ಇರುತ್ತೋ ಆ ಥರ ನೋಡಿ. ಮೆಷಿನ್ ಹಾಗೆ ಇದ್ರೆ ಒಂದೇ ಕಡೆ ಇದ್ರೆ ಅದು ಕಿಲುಬು ಹಿಡಿದು ಹಾಳಾಗೋಗುತ್ತೆ, ರನ್ ಆಗ್ತಾ ಇದ್ರೆ ಚೆನ್ನಾಗಿರುತ್ತೆ, ಹೌದಾ? ಆದ್ದರಿಂದ ಚೆನ್ನಾಗಿ ಈ ಥರ ಸಾಧನೆ ಮಾಡಬೇಕು. ಆದರೆ ಮೆಷಿನ್ ರನ್ ಆಗ್ತಾ ಇದ್ರೆ ಚೆನ್ನಾಗಿರುತ್ತೆ, ಆದರೆ ಆ ಎಲ್ಲ ಅವಯವಗಳು ಏನು ಮೆಕ್ಯಾನಿಕಲ್ ಪಾರ್ಟ್ಸ್ ಎಲ್ಲ ಕೂಡ ಅದೆಲ್ಲ ಬೇಗ ಸವಿಯದೇ ಇರಬೇಕಾದರೆ ಏನು ಮಾಡ್ತಾರೆ, ಎಣ್ಣೆ ಹಾಕ್ತಾರೆ, ಲೂಬ್ರಿಕೆಂಟ್, ಹೌದಾ, ಗ್ರೀಸ್ ಎಲ್ಲ ಹಾಕ್ತಾರೆ, ಚೆನ್ನಾಗಿ ಸ್ಮೂತಾಗಿ ಓಡ್ತಾ ಇರುತ್ತೆ, ಹೌದಾ? ಅಂಥ ಎಣ್ಣೆ ಯಾವುದು ಅಂದರೆ ಭಗವಂತನ ಚಿಂತನ, ಅವನ ಕರುಣಾ ಸ್ಮರಣೆ, ಡೂಪ್ಲಿಕೇಟ್ ಇಲ್ಲಿ ಎಲ್ಲಿಂದ ಬರುತ್ತೆ? ಕಣ್ಣಿಂದ ಬರುತ್ತೆ. ಭಗವಂತನ ಚಿಂತನೆ ಮಾಡ್ತಾ ಇದ್ರೆ ಏಕಾಂತವಾಗಿ ಕಣ್ಣಲ್ಲಿ ನೀರು ಸುರಿಯುತ್ತೆ, ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅವನ ಕರುಣೆಯನ್ನು ನೆನೆದಾಗ, ಆ ಕರುಣೆ ನೆನೆಯೋದು ಅಂದ್ರೆ ಏನೋ ಪುಸ್ತಕ ಇಟ್ಕೊಂಡು ನೆನೆಯಲಿಕ್ಕೆ ಆಗಲ್ಲ. ಅವನನ್ನ ಸರ್ವತ್ರ ನೋಡುತ್ತಾ ಬಂದರೆ ಅದು ಪ್ರತಿಯೊಬ್ಬರ ಆಕಾರದಲ್ಲಿ ಅವನೇ ಇದ್ದಾನೆ ಅಂದಾಗ, ಅವರವರ ಜೊತೆಗೆ ಸ್ವಾಮಿ ಹೋಗ್ತಾ ಇದ್ದಾನೆ. ಒಂದು ಸಲ ರೋಡಲ್ಲಿ ನಿಂತ್ಕೊಳ್ಳಿ, ಬೇಕಾದ್ರೆ ಪ್ರವಚನ ಆದಮೇಲೆ ಒಂದು ಸಲ ಈ ಆಲೋಚನೆಯಿಂದ ನೋಡಿ, ಎಲ್ಲರೂ ಹೋಗ್ತಾ ಇದ್ದಾರೆ ಎಂಬುದು ನಿತ್ಯದ ದೃಷ್ಟಿ. ಈಗ ಇವನೊಬ್ಬನೇ ಅವರವರ ಆಕಾರದಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಎಂಬುದು ದೃಷ್ಟಿ. ಆ ದೃಷ್ಟಿಯಿಂದ ನೋಡಿದಾಗ ಹೆದರಿಕೆ ಆಗತ್ತೆ. ಒಮ್ಮೊಮ್ಮೆ ಒಬ್ಬನೇ ಸೈಲೆಂಟ್ ಆಗಿ ಎಲ್ಲರನ್ನ ಕರ್ಕೊಂಡು ಹೇಗೆ ಹೊರಡುತ್ತಾನೆ, ಒಬ್ಬ ಸರಿ ಮಾತಾಡಿಸ್ತಾನೆ. ಇವನ ಕುರಿತು ಯಾರಿಗೂ ಪರಿಚಯ ಇಲ್ಲ. ಈ ಹೋಗ್ತಾ ಇರುವಂತಹ ಯಾವ ವ್ಯಕ್ತಿಗೂ ಕರ್ಕೊಂಡು ಹೋಗ್ತಾ ಇರುವಂತಹ ಈ ವ್ಯಕ್ತಿಯ ಪರಿಚಯವೇ ಇಲ್ಲ. ಎಲ್ಲರೂ ಹೊರಟು ಹೋಗ್ತಾ ಇದ್ದಾರೆ. ಇವನೇ ಪ್ರವಾಹ. ಆ ಪ್ರವಾಹದಲ್ಲಿ ಎಲ್ಲರೂ ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅಂತಹವನ ಪರಿಚಯ, ಸ್ವಾಮಿ ನನ್ನ ಸುತ್ತ ಇದ್ದೀಯಾ ಅಂದ್ರೆ, ನಮ್ಮ ಪಕ್ಕದಲ್ಲೇ ನಮ್ಮ ಮಗು ಇನ್ನೊಂದು ನಮ್ಮವರೇ ಇದ್ರೆ ಹೇಗೆ ನಾವು ಫೀಲ್ ಆಗ್ತಾ ಇರ್ತೇವೆ, ಹಾಗೆ ನಿಮ್ಮ ಸ್ವಾಮಿ ನಮ್ಮ ಸುತ್ತ ಇದ್ದಾನೆ. ಅವನನ್ನ ಎಲ್ಲ ಕಡೆ ನೋಡೋಣ. ಅವನು ಮಾಡುವ ಉಪಕಾರ ಎಲ್ಲರನ್ನ ಕರ್ಕೊಂಡು ಹೋಗ್ತಾ, ಅವರವರಿಗೆ ಬೇಕಾಗಿ ಹೋಗ್ತಾ ಇದ್ದೀರಾ? ಹೋಗುವ ಕಾಲಕ್ಕೆ ರೋಡಲ್ಲಿ ಯಾರೋ ತಿಂತಾ ಇರ್ತಾರ, ಏನೋ ಚಾಟು ಬೀಟು ಎಲ್ಲ ಇಟ್ಟಿರ್ತಾರ, ಹೌದಾ? ಅಲ್ಲಿ ಚಿಂತಾ ಹೋಗ್ತಾ ಇರ್ತಾರ. ನಿಮ್ಮ ಚಿಂತನೆಗೇನು ಹೋಯಿತು? ಸತ್ಯವಾದ ವಿಚಾರ, ಸ್ವಾಮಿಯೇ ಕರ್ಕೊಂಡು ಬಂದ, ಅವರವರಿಗೆ ಬೇಕಾದ ಪದಾರ್ಥ ಉಣಿಸ್ತಾ ಇದ್ದಾನೆ, ಸಂತೋಷ ಕೊಡ್ತಾ ಇದ್ದಾನೆ. ಯಾವ ಸ್ವಾಮಿ? ಈ ವ್ಯಕ್ತಿಗಳು ತಿಂತ ತಿರುಗುತ್ತಾ ಅವನ ಕಡೆ ಮುಖವೂ ಹಾಕದೆ ಅವನನ್ನ ನೆನೆಯೂ ನೆನೆಯದೇ ಇರುವ ವ್ಯಕ್ತಿಗಳಿಗಾಗಿ ಹಗಲು ರಾತ್ರಿ ಅವರ ಸುತ್ತು ಇದ್ದು ಕರ್ಕೊಂಡು ಬಂದು ತಿನ್ನಿಸಿ ಸಂತೋಷ ಪಡಿಸಿ ಕರ್ಕೊಂಡು ಹೋಗ್ತಾನೇ ಇದ್ದಾನೆ. ಈ ಆಲೋಚನೆ ಬರಲ್ವ? ಯಾವಾಗ ಸರ್ವತ್ರ ಭಗವಂತನನ್ನ ಅವನ ಆಕಾರ ಚಿಂತನೆ ಮಾಡುತ್ತಾ ಇವನೇ ಮಾಡಿಸ್ತಾ ಇದ್ದಾನೆ, ಇವನೇ ಮಾಡಿಸ್ತಾ ಇದ್ದೇನೆ ಎಂಬುದು ಬೇಸರವಿಲ್ಲದೆ ನಾಲ್ಕು ಸರ ನಾಲ್ಕು ಕಡೆ ನೋಡಿದುಕೊಳ್ಳಿ ಬರೋದು ಬೇಸರ. ಆ ಬೇಸರ ತೆಗೆದು ಹಾ ಇವನೇ 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 ಮಾಡಿಸ್ತಾ ಇದ್ದಾನೆ ಅಂತ ಸತತ ಈ ನೋಟ ಬಂತ ಗೆದ್ದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರಧಾನವಾಗಿ ಚೂರು ಈ ಚಿಂತನೆ ಶುರು ಆದ ಕೂಡಲೆ ಬರೋದು, ನಾ ಮಾಡುತ್ತಾ ಇದ್ದೇನೆ ನಾ ಮಾಡುತ್ತಾ ಇದ್ದೇನೆ. ಇಲ್ಲ, ನೀನೇ ನೀನೇ ನನಗೆ ಈ ತಿಳುವಳಿಕೆ ಕೊಟ್ಟು ಈ ಚಿಂತನೆ ಕೊಟ್ಟು ನನ್ನಿಂದ ಸ್ವಾಮಿ ಇಂಥ ಚಿಂತನೆ ಮಾಡಿಸ್ತಾ ಇದೆಯಾ, ನಿನಗೆ ಅನಂತ ನಮಸ್ಕಾರ. ಅವನೇ ನನಗೆ ಚಿಂತನೆ ಕೊಡದಂಗಿದ್ರೆ ನಮ್ಗೆ ಬರುತ್ತಾ? ಸಾಧ್ಯ ಇಲ್ಲ. ಅದರಿಂದ ಪ್ರಧಾನವಾಗಿ ನಾವು ಅವನ ಶರಣಾಗತರಾಗ, ನೀನೇ ಕೊಡಿಸಬೇಕು ನಿನ್ನ ಚಿಂತನೆ, ನಿನ್ನ ಚಿಂತನೆ ಕೊಟ್ಟು ನಿನ್ನ ಕರುಣೆ ಪರಿಚಯ ಮಾಡಿಕೊಟ್ಟು ಅಲ್ಲಲ್ಲಿ ನೀನು ಮಾಡುವ ಉಪಕಾರವನ್ನು ನೋಡುವಂತೆ ಮಾಡಿ ಮನಸ್ಸು ಕರಗುವಂತೆ ಮಾಡಿ ನಿನ್ನ ಹಿಂದೆ ನಾನು ಬರುವಂತೆ ನೀನೇ ಮಾಡಬೇಕು. ನಾನು ಮಾಡಲಿಕ್ಕಾಗಲ್ಲ, ನಾನು ಸ್ವತಂತ್ರನಲ್ಲ. ಹಾಗಾದರೆ ನಮ್ಮಲ್ಲಿ ಉಸಿರಾಟದಂತೆ ಬರಬೇಕಾಗಿದ್ದೇನು ಅಂದರೆ, ನೀನು ಸ್ವತಂತ್ರ ನಾನು ಸ್ವತಂತ್ರ, ನೀನು ಸ್ವತಂತ್ರ ನಾನು ಸ್ವತಂತ್ರ, ನೀನೇ ಉದ್ಧಾರ ಮಾಡಬೇಕು. ಹಾಗಾದರೆ ಮಂತ್ರ ಯಾವುದು ಅಂದರೆ ನೀನೇ 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 ಎಂಬ ಮಂತ್ರ ಅಲ್ವೋ? ಅಂಥ ಮಂತ್ರ ಬೇಕಾ? ಆ ಮಂತ್ರ ಜಪ ಮಾಡುವ ವ್ಯಕ್ತಿಯನ್ನು ಏನಂತ ಕರೀತಾರೆ? ಅವನೇ ಸ್ವತಂತ್ರ ನಾನು ಸ್ವತಂತ್ರ ಎಂಬುದು ಚೆನ್ನಾಗಿ ಮನವರಿಕೆ ಆಗಿ ಭಗವಂತನ ಪದಾರವಿಂದವನ್ನು ಹಿಡಿದು ಹೇ ಸ್ವಾಮಿ ನೀನೇ ಗತಿಯೋ ಎಂಬ ಎಚ್ಚರ ಬಂದ ವ್ಯಕ್ತಿಯನ್ನು ಏನಂತ ಕರೀತಾರೆ? ಹರಿದಾಸರು. ಹರಿ ಅಂದ್ರೆ ಬಿಂಬ ಅಂತರ್ಥ. ಆ ಬಿಂಬನ ದಾಸರು ಅಂದ್ರೆ ನೀನು ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ, ಇದು ನನ್ನ ಲಕ್ಷಣ ಅಂತ ತಿಳಿದು ಆ ಬಿಂಬ ಭಗವಂತ ಇದ್ದಾನೆ, ಅವನು ಮಾಡಿಸಿದರೆ ಆಗುತ್ತೆ ಇಲ್ಲದಿದ್ದರೆ ಇಲ್ಲ ಎಂಬ ಎಚ್ಚರ ನಮ್ಮಲ್ಲಿ ಬಂತ, ನಮ್ಮನ್ನ ಹರಿದಾಸರು ಅಂತ ಕರೀತಾರೆ. ಅಂಥ ಹರಿದಾಸರಾಗುವುದು, ಅಂಥ ಚಿಂತನೆ ಸತತ ಬರಬೇಕಾದರೆ ಎಷ್ಟು ಪುಣ್ಯ ಇರಬೇಕು ಅಲ್ವಾ? ಅದನ್ನು ಹೇಳ್ತಾ ಇದ್ದಾರೆ. ದಾಸನಾಗುವುದು ಅಶೇಷ ಜನ್ಮದ ಪುಣ್ಯ ರಾಶಿ ಬಾರದಲೆ ಫಲಿಸೋದೇನೋ. ಎಷ್ಟೋ ಜನ್ಮಗಳ ಪುಣ್ಯ ರಾಶಿ ನಮಗೆ ಫಲ ಕೊಡದೆ ನಾವು ಹರಿದಾಸರಾಗ್ಲಿಕ್ಕಾಗಲ್ಲ. ಹರಿದಾಸರು ಅಂದ್ರೆ ತಲೆಗೆ ಪೇಟೆ ಕಟ್ಟು, ನಂತರ ಕಾಲಿಗೆ ಗೆಜ್ಜೆ ಕಟ್ಟಿ ತಾಳ ಹತ್ತ, ಅದು ಹೊರಗಿನ ದೀಕ್ಷ, ಅದು ಬರಲ್ಲ. ನಾವು ಬೇಕಾದ್ರೆ ಏನು ಡಿಗ್ನಿಫೈಡ್ ಆಗಿ ಹೋಗೋದು ನಮಗೆ ಬರುತ್ತದೆ ಎಲ್ಲರ ಮಧ್ಯೆ. ಎಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿ ತಂಬೂರಿ ಹಿಡಿದು ನಡೀರಿ ಎಲ್ಲರ ಮಧ್ಯೆ, ಧೈರ್ಯ ಬೇಕಾದಕ್ಕೂ ಕೂಡ ಇನ್ನೊಬ್ಬರು ಏನಂದ್ರೂ ಹಿಡಿಸಿಕೊಳ್ಳದೇ ಇರುವಂತಹ ಒಂದು ವ್ಯಕ್ತಿತ್ವ ಗಂಡದೆ ಬೇಕದಕ್ಕೆ ಹೊರಗಿದ್ರೆ ಆಗಲ್ಲ. ಆದರೆ ಒಳಗೂ ದಾಸ್ಯ ಬೇಕು. ಏನು ಹರೇ, ನಿನ್ನ ಮೇಲೆ ಆಧಾರ ಪಟ್ಟವ, ನಿನ್ನಂಥ ಅಪರೂಪದ ವ್ಯಕ್ತಿಯ ಕೈ ಹಿಡಿದವ ನಾನು ಅಂತ ಚಿಂತನೆ ಬೇಕಲ್ಲ, ಅದು ಹರಿದಾಸ. ಅದು ದಾಸನಾಗುವುದು ಅಶೇಷ ಜನ್ಮದ ಪುಣ್ಯ ರಾಶಿ ಬಾರದಲೇ ಫಲಿಸೋದೇನೋ ಎನ್ನು ಹೇಳ್ತಾರೆ. ಸಾವಿರ ಕೋಟಿ ಧನ ತಾ ಸೂರ ಬಿಟ್ಟರು, ಏನು ಸಾವಿರಾರು ಕೋಟಿ ದುಡ್ಡು ಕೊಟ್ಟರು ಕೂಡ ಬೇಕಾದ್ರೆ ನಿಮಗೆ ದೇವರ ಚಿಂತನೆ ಬೇಕಪ್ಪ, ದುಡ್ಡಿದೆ ಕೊಟ್ರೆ ಬರುತ್ತಾ? ಅಪ್ಪ ನಾನು ಬರಲ್ಲ, ಕೊಟ್ಟದಕ್ಕೆ ಅಹಂಕಾರ ಬರುತ್ತಷ್ಟೇ, ನಾ ಕೊಟ್ಟೆ ನಾ ಕೊಟ್ಟೆ ಅಂತ ಹೇಳ್ತಾರೆ. ಸಾವಿರ ಕೋಟಿ ಧನ ತಾ ಸೂರೆ ಬಿಟ್ಟರು. ಕಾಶಿಯಲ್ಲಿ ರಾಮೇಶ್ವರ ತಿರುಗಿದರು, ಕಾಶಿ ರಾಮೇಶ್ವರ ಎಷ್ಟು ಸಲ ತಿರುಗಿದರು ಅಂದರೆ, ಕಾಶಿ ರಾಮೇಶ್ವರ ತಿರುಗೋ ತಪ್ಪು ಅಂತ ಹೇಳಿಲ್ಲ ಇಲ್ಲಿ. ದೇವರ ಎಚ್ಚರ ಇಲ್ಲದೆ ಎಷ್ಟು ಸಲ ಮಾಡಿದರೂ ಉಪಯೋಗವಿಲ್ಲ. ಕಾಶಿ ರಾಮೇಶ್ವರ ತಿರುಗಿದರು, ಮಾಸ ಮಾಸ ಉಪವಾಸವನ್ನೇ ಮಾಡಿ ದೇಶ ಪ್ರದೇಶವನ್ನು ಸುತ್ತಿದರು. ಅಂದರೆ ಭಗವಂತನ ವಿಶೇಷವಾದಂಥ ಈ ಚಿಂತನೆ ಮಾಡಲಿಕ್ಕೆ ಎಂಥ ಪುಣ್ಯ ಬೇಕು. ವಾಸ ರೋಸರ ಬಿಡದೆ ಶರೀರ ದಂಡಿಸಿ ಘಾಸಿಯಾಗಿ ಪಲ್ಲು ಗರಿದರೇನು. ಅಂದರೆ ದಿನೇ 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 ಅನ್ನ ಇಲ್ಲದೆ ನೀರಿಲ್ಲದೆ ಶರೀರವನ್ನು ತುಂಬಲ ನೀಡಿ ಸನ್ಯಾಸಿಗಳಿರ್ತಾರೆ, ಊಟವೇ ಮಾಡಲ್ಲ, ತಿರುಗಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ನೋಡಿ ಆ ಹರಿದ್ವಾರ ಬದರಿ ಆ ಪ್ರಾಂತದಲ್ಲಿ ಊಟವೇ ಇಲ್ಲದೆ ಇರತಕ್ಕಂಥ ಈ ಬೈರಾಗಿಗಳು ಲೆಕ್ಕ ಇಲ್ಲದ ಜನ ಇರ್ತಾರೆ. ಯಾಕೆ ಊಟ ಮಾಡ್ಬೋದು, ಇಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ, ಒಳಗೆ ಸ್ವಾಮಿ ಹೇಗಿದ್ದಾನೆ ಎಂಬ ಎಚ್ಚರವೇ ಇರಲ್ಲ ಅವರಿಗೆ. ಏನು ತತ್ವಜ್ಞಾನ ಬೇಕೋ ಆ ತತ್ವಜ್ಞಾನ ಇರಲ್ಲ. ಅವರು ಉಪವಾಸಗಳು ಮಾಡುತ್ತಾರೆ, ಅವರು ಏನು ತಿರುಗ್ತಾನೇ ಇರ್ತಾರೆ, ತಿರುಗೋದೇ ತಿರುಗೋದೆ. ಅನಿಸುತ್ತೆ ನಮಗೆ ಸ್ವಾಮಿ ಎಷ್ಟು ಜನ್ಮಗಳು ಹಾಗೆ ತಿರುಗಿದನೋ, ಏನು ಮಾಡಿದನೋ ಗೊತ್ತಿಲ್ಲ ಹರಿಯೇ. ಈ ಜನ್ಮದಲ್ಲಂತೂ ಒಳಗೆ ಭಗವಂತ ಮಾಡುವ ವಿಶೇಷ ವ್ಯಾಪಾರದ ಚಿಂತನೆ, ಭಗವಂತನ ಚಿಂತನೆ ಶ್ರೀಮದ್ ಆಚಾರ್ಯನ ಕರುಣೆಯಿಂದ ಬಂತು ನನಗೆ, ಇಂಥ ಜನ್ಮ ಕೊಟ್ಟಿಯಪ್ಪ, ಇದನ್ನ ಅಪೂರ್ವವಾದ ಜನ್ಮ ಕಳೆಯಬೇಡ ಹರಿಯೇ. ವಾಸರೋಸರ ಬಿಡದ ಶರೀರ ದಂಡಿಸಿ ಘಾಸಿಯಾಗಿ ಪಲ್ಲು ಕರಿದರೇನು. ಅಂದರೆ ತುಂಬಾ ಶರೀರ ಬಡಕಲಾಗಿ ನೋಡಿದವರೆಲ್ಲ ಯಾಕ್ರಿ ಹೀಗಾಗಿದೆ ಅಂದರೆ, ಹಲ್ಲು ಕಿರಿತ ಅಯ್ಯೋ ಉಪವಾಸ ಮಾಡಿದೆ, ವಿಷಪಂಚಕ ಮಾಡಿದೆ, ವಿಷಪಂಚಕ ಮಾಡಿದೆ, ಅದು ಮಾಡಿದೆ, ಒಳಗೆ ದೇವರ ಚಿಂತನೆ ಏನೂ ಇಲ್ಲ. ಏನು ಉಪಯೋಗ ಅಂತ ಕರೀತಾರೆ. ತಾತ್ಪರ್ಯ ಬರೀ ಕರ್ಮಾನುಷ್ಠಾನ ಬೇಡ, ಭಗವಂತನ ಚಿಂತನ ಬೇಕು ಇಷ್ಟೇ. ನೀವೇನೋ ಯಾರದ್ದೋ ಕಾರ್ಯಕ್ರಮ, ಅವರ ಮನೆಗೆ ಹೋಗಿದ್ದೀರಾ, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ದುಡಿಯುತ್ತೀರಾ, ದುಡಿಯುತ್ತಾ ಇದ್ದೀರಾ, ದುಡಿಯುತ್ತಾ ಇದ್ದೀರಾ, ದುಡಿಯುತ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ. ಸರಿ, ಕಾರ್ಯಕ್ರಮ ಮುಗೀತು, ಎಲ್ಲರೂ ಬಂದು ಏನಂದ್ರು, ಆ ಯಜಮಾನನನ್ನ ಬಹಳ ಚೆನ್ನಾಗಿ ಮಾಡಿದ್ದೀರಾ ಅಂತ ಅವನಿಗೆ ಹೇಳಿದ್ರು. ಅವನಿಗೆ ಹೇಳಿದಾಗ ನೀವೆಷ್ಟು ದುಡಿದೀರಿ ಆ ಯಜಮಾನನಿಗೆ ಎರಡು ಗೊತ್ತಿತ್ತು, ಹೇಳಿಲ್ಲ ಗೊತ್ತಿಲ್ಲ, ಎರಡರಲ್ಲಿ ಒಂದು ಗೊತ್ತಿಲ್ಲ. ನೀವು ಅಲ್ಲಿಗೆ ಹೋಗಿ ದುಡ್ದದ್ದು ನೋಡಲೇ ಇಲ್ಲ ಅಂದರೆ ಸುಮ್ಮನೆ ನೋಡ್ತಾನೆ ಹಾ 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 ಅಂತ ಹೋಗ್ತಾನೆ, ಕೊನೆಗೆ ಎಲ್ಲರೂ ಬಂದು ಹೋಗಿಳಿದ್ರೆ ನಿಮ್ಮನೆ ಕಾರ್ಯಕ್ರಮ ಆಯಿತು ಅಂದ್ರೆ ಹಾ ನಾನೇ ಮಾಡಿದೆ ಅಂದರೆ ನಿಮ್ಮ ಹೊಟ್ಟೆ ಎಷ್ಟು ಉರಿಯುತ್ತೆ? ಮಾಡಿದ್ದೆಲ್ಲ ನೀವು, ನಿಮ್ಮ ಮುಖವೂ ನೋಡಲಿಲ್ಲ, ನಿಮ್ಮನ್ನ ಇವರು ಮಾಡಿದ್ದು ಅಂತ ಹೇಳಲಿಲ್ಲ, ನಿಮ್ಮನ್ನ ನೀವು ಮಾಡಿದ್ದನ್ನೂ ನೋಡಲಿಲ್ಲ. ನೋಡದೆ ಸುಮ್ಮನೆ ಮೇಲೆ ಮೆರವಣಿಗೆ ಮಾಡಿದರೆ ನೀವೇನಂತೀರಾ? ಏನು ಮಾಡಿದರೆ ಏನು ಉಪಯೋಗ, ಏನಾಗಿದೆ ಎಂಬುದು ಗೊತ್ತೇ ಇಲ್ಲ ಇವರಿಗೆ ಅಂತ ನೀವು ಹೇಳ್ತೀರಾ. ಹಾಗೆ ನಿಮ್ಮೊಳಗೆ ಸಾಧನೆ ಏನೇನು ನಡೀತಾ ಇದೆ, ಆ ನಡೆಸಿದ ಸ್ವಾಮಿ ಹೇಗೆ ನಡೆಸ್ತಾ ಇದ್ದಾನೆಂಬುದು ಗುರುತು ಹಿಡಿಯದೆ ಬರೀ ಮೇಲ್ನೋಟದ ಡಂಬರಾಟ ನಡೆದರೆ ಏನು ಉಪಯೋಗ? ಒಟ್ಟಾರೆ ಸ್ವಾಮಿ ಇದ್ದಾನೆ, ನನ್ನೊಳಗೆ ಇದ್ದಾನೆ, ನನ್ನಿಂದ ಎಲ್ಲ ನಡೆಸ್ತಾ ಇದ್ದಾನೆಂಬ ಎಚ್ಚರ ಬರಬೇಕು. ಅದಕ್ಕಾಗಿ ಉಪವಾಸ, ಎಲ್ಲ ತೀರ್ಥಯಾತ್ರೆ ಅದಕ್ಕಾಗಿ ಗುರಿ ಇರಬೇಕು. ನಮಗೆ ಹಾಗಲ್ಲ, ತೀರ್ಥಯಾತ್ರೆ ಮಾಡು ಬರೋದರಲ್ಲೇ ತಾತ್ಪರ್ಯ, ಅದು ಮಾಡಿದ ಮೇಲೆ ಏನು ಫಲ ಗೊತ್ತಿಲ್ಲ. ಪುಷ್ಕರ ಹೋದು 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 ಮುಳುಗಿದ್ವು, ಎಲ್ಲ ನೋಡಿದ್ವು, ಬಂದು ಏನಂತಯ್ಯ? ಹೇ, ಅಲ್ಲಿ ಸರೋವರ ನೋಡಿದ್ವು, ಬ್ರಹ್ಮದೇವರ ಗುಡಿ ನೋಡಿದ್ವು, ಈ ಗುಡಿ ನೋಡಿದ್ವು, ತಿರುಗಾಡಿದ್ವು, ಊಟ ಸರಿ ಸಿಕ್ಕಿಲ್ಲ, ನಾವೇ ಮಾಡಿಕೊಂಡು ಬಂದ್ವು. ಏನಿಲ್ಲ, ಯಾಕೆ ಹೋಗಿದ್ವು? ಸುಮ್ಮನೆ ಇಲ್ಲೇ ಕೂಡಬೋದಾಗಿತ್ತಲ್ಲ ಮನೆಯಲ್ಲಿ. ಏ ಅಲ್ಲ, ಒಳ್ಳೆ ಪ್ಲೇಸಸ್ ಎಲ್ಲ ನೋಡಿ, ಇದು ಯಾತ್ರೆ, ಅದಕ್ಕೆಲ್ಲ ಹೋಗ್ಬೇಕಾಗಿತ್ತು. ಯಾತ್ರೆ ಅಂದ್ರೆ ಈ ಸ್ವಾಮಿ ನಮ್ಮೊಳಗೆ ಹೇಗೆ ಮಾಡಿಸ್ತಾ ಇದ್ದಾನೆ, ಇವನೇ ಎಂಥ ಮಹಿಮೆ ತೋರತಾ ಇದ್ದಾನೆ, ಅಲ್ಲಲ್ಲಿ ಅಲ್ಲಲ್ಲಿ ಅದ್ಭುತವಾಗಿರತಕ್ಕಂಥ ಮಹಿಮೆಯನ್ನು ತೋರತಾ ಇರ್ತಾನಲ್ಲ, ಅದು ನೋಡ್ಲಿಕ್ಕೆ ಯಾತ್ರೆಗೆ ಹೋಗ್ಬೇಕು. ಪುಷ್ಕರ ಯಾತ್ರೆ ಮೊನ್ನೆ ನಾವು ಹೋಗಿದ್ದೆವು, ಒಂದು ವಾರದ ದಿವಸ ಪುಷ್ಕರದಲ್ಲಿ ಭಾಗವತ ಆಗಿತ್ತು, ಚೆನ್ನಾಗಿ ಸ್ವಾಮಿ ನಡೆಸಿದ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಅನುಭವಗಳು ಕೊಡುತ್ತಾನೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಪ್ರದಕ್ಷಿಣೆ ಮಾಡುತ್ತಾರೆ, ಪುಷ್ಕರ ತೀರ್ಥಕ್ಕೆ ಪ್ರದಕ್ಷಿಣೆ ಮಾಡುತ್ತಾರೆ, ಪುಷ್ಕರ ತೀರ್ಥಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಅಲ್ಲಿ ಬ್ರಹ್ಮದೇವರ ಗುಡಿ ಅಂತಿದೆ. ಭಗವಂತ ಯಾರ್ಯಾರಿಗೆ ಹೇಗೆ ಎಚ್ಚರ ಕೊಟ್ಟಿರುತ್ತಾನೋ ಗೊತ್ತಿಲ್ಲ. ಅಲ್ಲಿ ತಿರುಗಾಡುವವರನ್ನ ಕೇಳಿದರೆ, ನಾ ಕೇಳಿದೆ ಇಲ್ಲಿ ಪ್ರದಕ್ಷಿಣೆ ಮಾಡ್ತೀರಲ್ಲ, ಏನ್ ನಿಮ್ ತಲೆಯಲ್ಲಿ ಅಂತ ಕೇಳಿದರೆ ಇಷ್ಟು ಹೇಳುತ್ತಾರವರು, ಇಷ್ಟು ಹೇಳುತ್ತಾರೆ, ಬ್ರಹ್ಮದೇವರ ಗುಡಿ ಅಲ್ಲಿದೆ, ಬ್ರಹ್ಮದೇವರ ಮೂರ್ತಿ ಅಲ್ಲಿದೆ, ಬ್ರಹ್ಮದೇವರು ಇಲ್ಲಿ ಕೂತಿದ್ದಾರೆ, ಅದಕ್ಕೆ ಸುತ್ತ ಹಾಕ್ತಾ ಇದ್ದೇವೆ. ಆ ತೀರ್ಥದಲ್ಲೇ ಬ್ರಹ್ಮದೇವರ ಒಂದು ರೂಪ ನಿಂತಿದೆ ಎಂಬ ಎಚ್ಚರ ಹೋದಂಥವರಿಗೆ ಪರಿಚಯ ಇಲ್ಲ. ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾದರೆ ಅಲ್ಲಿ ಭಗವಂತ ಹೇಗೆ ನಿಂತಿದ್ದಾನೆ, ಎಂಥ ಮಹಿಮೆ ಇದೆ, ಆ ಪರಿಚಯ ಮಾಡಿಕೊಂಡೇ ತೀರ್ಥಕ್ಷೇತ್ರಕ್ಕೆ ಹೋಗಬೇಕೆಂಬ ಎಚ್ಚರ ಇರಲ್ಲ. ಹೋದದ್ದೇ ಹೋದದ್ದು, ಬಂದದ್ದೇ ಬಂದದ್ದು ಅಷ್ಟೇ, ಏನು ಬೇಕು ಏನು ದೃಷ್ಟಿ ಇರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ, ವಾಸುದೇವನ ಪಾದ ಸೇವೆ ದೊರೆಯದು, ಸಾಸಿವಿ ಕಾಡಿನಿತ್ತು ಸಂಶಯ ಯಾಕೋ. ಭಗವಂತನ ಇಂಥ ಚಿಂತನೆ ಬರುತ್ತಾ? ಬರಲ್ಲ. ಹರಿದಾಸ್ಯ ಬರುತ್ತಾ? ಬರಲ್ಲ. ಬೇಕಾದ್ರೆ ಸುತ್ತಾಕ್ಬೋದು, ಎಲ್ಲ ಮಾಡಬಹುದು, ಭಗವಂತನ ಚಿಂತನೆ ಬರಲ್ಲ. ಸಾಸಿರ ನಾಮ ವಿಜಯ ವಿಠಲನ್ನ ದಾಸ ನಾಗುವ ಭಾಗ್ಯ ಯಾರಿಗೆ ಗೊತ್ತು? ವಾಸುಕಿ ಎನಿಸುವನು ಶೇಷದೇವರಿಗೆ ಗೊತ್ತಯ್ಯ ಅಂತಾರೆ. ಸನತ್ ಕುಮಾರಾದಿಗಳೆಲ್ಲ ಪತಾಳದ ಅಡಿಯಲ್ಲಿ ಬ್ರಹ್ಮಾಂಡವನ್ನೇ ಹೊತ್ತು ನಿಂತಿರುವಂತಹ ಶೇಷದೇವರನ್ನ ಪ್ರಶ್ನೆ ಮಾಡುತ್ತಾರೆ. ಬ್ರಹ್ಮಾಂಡ ಹೊತ್ತಿರುವಂತಹ ಶೇಷದೇವರನ್ನ, ನೀವಿಷ್ಟು ದೊಡ್ಡ ಬ್ರಹ್ಮಾಂಡವನ್ನ, ಭೂಮಂಡಲ ಮಾತ್ರ ಅಲ್ಲ ಬ್ರಹ್ಮಾಂಡ, ಬ್ರಹ್ಮಾಂಡವನ್ನ ಹೊತ್ತಿರುವಂತಹ ಶೇಷದೇವರನ್ನ ಅವರು ಕೇಳುತ್ತಾರೆ, ಇಷ್ಟು ದೊಡ್ಡ ಬ್ರಹ್ಮಾಂಡ ಸಾಸಿವೆ ಕಾಳಿನಂತೆ ಹೇಗೆ ಹೊತ್ತಿದ್ದೀರಾ ಅಂತ ಕೇಳಿದರೆ, ಹರಿದಾಸನಾದದ್ದಕ್ಕೆ ಅಂತ ಅದು ಹೇಳುತ್ತಾರೆ. ಸಾಸಿರ ನಾಮ ವಿಜಯ ವಿಠಲನ್ನ ದಾಸನಾಗುವ ಭಾಗ್ಯ ವಾಸುಕಿ ಎಣಿಸುವನು. ಅಂದರೆ ಸಾಸಿರ ನಾಮ ಅಂದರೆ ಚೂರು ಒಳಗೆ ಹೋಗ್ಬೇಕು. ಏನದು ಅಂದರೆ, ದೇವರದ್ದು ಸಹಸ್ರ ನಾಮ ಇದೆ, ಆ ಸಾವಿರ ನಾಮಗಳು ಎಲ್ಲಿ ನಿಂತಿವೆ? ನಮ್ಮ ಸಾವಿರ ನಾಡಿಗಳಲ್ಲಿ ನಿಂತಿವೆ. ಹೌದಾ? ಒಂದು, ಐದು, ಹತ್ತು, ನೂರು, ಸಾವಿರ, 72 ಸಾವಿರ ಹೀಗೆ ಒಡೆಯುವಾಗ ಸಾವಿರ ನಾಡಿಗಳಲ್ಲಿ ಪ್ರಧಾನವಾಗಿ ನಿಂತದ್ದೆ ಈ ರೂಪಗಳು. ಆ ಸಾವಿರ ನಾಮಗಳನ್ನು ಉಚ್ಚಾರ ಮಾಡುವಾಗ ಮೇಲೆ ಸಾವಿರ ದಳದಲ್ಲೂ ಸಾವಿರ ನಾಡಿಗಳಲ್ಲೂ ಎಲ್ಲ ಕಡೆ ವಿಶೇಷ ಭಗವಂತನ ವ್ಯಾಪಾರ ನಡೆದು ಅದ್ಭುತವಾದ ಸಾಧನೆ ಆಗುತ್ತೆ. ಆ ಭಗವಂತನ ಸಾವಿರ ರೂಪಗಳನ್ನ ಚಿಂತನೆ ಮಾಡಲಿಕ್ಕೆ ಸಾವಿರ ಮುಖ ತೊಟ್ಟು ಬಂದರು ಶೇಷದೇವರು. ಸಾವಿರಾಸ್ಯ ಅಂತ ಹೇಳ್ತಾರೆ. ಆ ದೇವರ ಸಾವಿರ ರೂಪಗಳ ವರ್ಣನೆಯನ್ನು ಮಾಡುತ್ತಾ ಆ ಭಗವಂತನ ಚಿಂತನೆಯ ಭಾಗ್ಯ ಶೇಷದೇವರಿಗೂ ಗೊತ್ತು, ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಹೇಳ್ತಾರೆ, ಅಂದಣವನ್ನು ಏರಿ ಅರಸು ಎನಿಸಿಕೊಂಡು ಹಿಂದೆ ಮುಂದೆ ಹಿತದ ಪರಿವಾರದವರ ಸಂದಣಿ ಸಹಿತದಲ್ಲಿ ಮೆರೆದು. ಬೇಕಾದ್ರೆ ನಾವು ಅರಸು ಅನಿಸ್ಕೊಂಡು, ಅರಸು ಅಂದ್ರೆ ರಾಜನೇ ಆಗ್ಬೇಕಾಗಿಲ್ಲ, ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮವರು ಸುತ್ತು ನಮ್ಮವರೆಲ್ಲ ಸೇರ್ಕೊಂಡಿರುವಾಗ ಅವರು ಸಹಿತವಾಗಿ ಮೆರೆದು ಕುಂದದೋಲಗವನ್ನು ಕುಶಲದಿ ಕೊಳ್ಳಬಹುದು. ಬೇಕಾದ ರಾಜರಾಗಬಹುದು, ಏನು ಬೇಕಾದರೂ ಆಗಬಹುದು. ಆದರೆ ಇಂದು ಮೋಹನ ಗುರು ವಿಜಯ ವಿಠಲ ಎಂದಿಗೆಂದಿಗೆ ಭಕುತಿ ಈಯನೋ ಪರೀಕ್ಷಿಸದೆ. ಬೇಕಾದರೆ ಈ ಉಪವಾಸ ಆ ಉಪವಾಸ ಈ ಯಾತ್ರೆ ಆ ಯಾತ್ರೆ ಎಲ್ಲ ಮಾಡ್ತೀರಾ, ದೇವರು ಬೇಕಾದಷ್ಟು ಕೊಡ್ತಾನಂತೆ. ರಾಜನಾಗ್ತೀಯ, ಕೊಡ್ತೀನಿ, ಏನು ಬೇಕಾ ಕೊಡ್ತೀನಿ, ಏನು ಬೇಕು ಅಂತ ಕೇಳು ಅಂತಾನೆ. ನಿನ್ನ ಭಕ್ತಿ ಕೊಡು, ಸಾರಿ ನೋಡದೆ ಕೊಡಲ್ಲ ಅಂತ. ಏನು ಬೇಕಾದ್ರೂ ಕೊಡ್ತಾನಂತೆ. ಇದೊಂದು ಮಾತ್ರ, ಟೆಸ್ಟ್ ಮಾಡದೆ ಕೊಡಲ್ಲ ಅದು ಹೇಳ್ತಾ ಇದ್ದಾರೆ. ಅಂದಣವನು ಏರಿ ಅರಸು ಎನಿಸಿಕೊಂಡು ಹಿಂದೆ ಮುಂದೆ ಹಿತದ ಪರಿವಾರದವರ ಸಂದಣಿ ಸಹಿತದಲ್ಲಿ ಮೆರೆದು ಕುಂದದೋಲಗವನ್ನು ಕುಶಲದಿಕೊಳ್ಳಬಹುದು. ಇಂದು ಮೋಹನ ಗುರು ವಿಜಯ ವಿಠಲ ಎಂದಿಗೆಂದಿಗೆ ಭಕುತಿ ಈಯನೋ ಪರೀಕ್ಷಿಸದೆ. ಇನ್ನ ಮುಂದೆ ಹೇಳ್ತಾರೆ, ಚಡುರಸದನ್ನವ ಕೊಡುವ. ಬೇಕಾದ್ರೆ ಕೇಳ್ತೀರಾ, ನಿಮ್ಮ ಸಾಧನೆಗಳು ಅಂತ ಮಾಡೋ ಕಾಲಕ್ಕೆ ಮೃಷ್ಟಾನ್ನ ಕೊಟ್ಬಿಡ್ತಾನೆ. ಅದಕ್ಕೆ ನೋಡಿ, ನಾವು ಬೆಳಗ್ಗೆದ ಕೂಡಲೇ ಯಾರು ಸ್ಮರಣೆ ಮಾಡ್ತೀರಿ, ನಮಶ್ರೀ ಪಾದರಾಜ. ಯಾಕೆ ಒಳ್ಳೆ ಊಟ ಆಗುತ್ತೆ ಅಂತಾನೆ, ಒಳ್ಳೆ ಊಟ ಬರುತ್ತೆ ಅಂತಲೇ ಎಲ್ಲರಿಗೂ. ಇನ್ನೇನು ಶ್ರೀಪಾದರಾಜರ ಹತ್ರ ಹೋದ್ರೆ ಸಂಪತ್ತಿಗೆ ಕಡಿಮೆ ಇಲ್ಲ, ಒಟ್ಟಾರೆ ಇದರಲ್ಲೇ ಬಾಯಿಯಿಂದ ಕಫ ಶ್ಲೇಷ್ಮ ಬಿತ್ತು ನೊಣ ಇತ್ತು ಅದರಲ್ಲಿ ಸಿಕ್ಕಾಕೊಳ್ತು. ನಮ್ಮೆದುರಿಗೆ ನೋಡ್ತಾ ಇರುತ್ತೆ, ಎಷ್ಟು ಬಡ್ಕೊಳ್ಳುತ್ತೆ, ಹೊರಗೆ ಬರಲಿಕ್ಕಾಗೋದೇ ಇಲ್ಲ. ಈ ಸಂಪತ್ತೆಂಬ ಕಫದಲ್ಲಿ ಸಿಕ್ಕಾಕೊಂಡ ನೊಣದಂತೆ ನಾವು ಎಷ್ಟು ಕೈಕಾಲು ಬಡ್ಕೊಂಡು, ಪುರಾಣಗಳು ಕೇಳಿ ಕೇಳಿದಾಗ ಚೂರು ಬಡ್ಕೊಳ್ಳುತ್ತೆ ಕೈಕಾಲು, ಬೇಡ ಬಿಡಿಸ್ಕೋಬೇಕು ಅಂತ ಮತ್ತೆ ಸಿಕ್ಕಾಕೊಂಡೆ. ಇಲ್ಲಿ ಚಿನ್ನ ಆಚೆ ಹೋದ್ರೆ ಸಾಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಅಂಥ ಷಡುರಸದನ್ನದ ಕೊಡುವ. ಇನ್ನ ಏನ್ ಕೊಡ್ತಾನೆ ದೇವರು, ಒಡವಿ ವಸ್ತು ಒಳ್ಳೆ ಉಡವಿ ವಸನ ಆಭರಣ ತಡೆಯದೆ ಕೊಡುವ. ಏನು ಬೇಕಾದ್ರೆ, ಏನು ವಿತೌಟ್ ಎನಿ ಡಿಲೇ ಕಟ್ಟ ಕಟ್ಟ ಸ್ಯಾಂಕ್ಷನ್ ಮಾಡಿಬಿಡ್ತಾನೆ ಭಗವಂತ. ಒಡವಿ ವಸ್ತು ಒಳ್ಳೆ ಉಡುಗೆ ವಸನ ಆಭರಣ ತಡೆಯದೆ ಕೊಡುವ. ಇನ್ನ ಬೇಡಪ್ಪ ಸ್ವಾಮಿ, ಒಳ್ಳೆ ಮಕ್ಕಳನ್ನ ಕೊಡೋ ಮೊಮ್ಮಕ್ಕಳನ್ನ ಕೊಡೋ. ಆ ಮಕ್ಕಳು ಮೊಮ್ಮಕ್ಕಳು ಅಂದ್ರೆ ಸುಮ್ಮನೆ ಕಾಟ ಕೊಡೋರು ಬೇಡ, ನನ್ನಂತೆ ಇರಬೇಕು, ಹಿತವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಸಂಸಾರ ಚೆನ್ನಾಗಿರ್ಬೇಕು. ಇದೆಲ್ಲ ಕೇಳ್ಬೇಕು ನಾವು ರಾಯರ ಹತ್ರ ಹೋಗಿ, ಏನ್ ಬೇಕು ಚೆನ್ನಾಗಿರ್ಬೇಕು ಅಂದ್ರೆ ಏನು ಅಂತ ರಾಯರ್ ಕೇಳ್ತಾರೆ. ಚೆನ್ನಾಗಿರೋದು ಅಂದ್ರೆ ಏನು, ನಾನು ಚೆನ್ನಾಗಿರ್ಬೇಕು ಅಂದ್ರೆ ರೋಗ ಬರಬಾರ್ದು, ಒಳ್ಳೆ ಆರೋಗ್ಯ ಇರಬೇಕು, ಸುಖ ಬರಬೇಕು, ದುಃಖ ಬರಬಾರ್ದು, ಇಷ್ಟು ತಾನೇ ಆ ಚೆನ್ನಾಗಿರೋದು ಅಂದ್ರೆ. ಹಾಗೆ ನಮ್ಮವ್ರು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ಯಾರಿಗೂ ತೊಂದರೆ ಬರಬಾರ್ದು, ರೋಗ ಬರಬಾರ್ದು, ಒಬ್ರಿಗೊಬ್ರು ಜಗಳ ಆಡಬಾರ್ದು, ಸಂತೋಷವಾಗಿ ಹೀಗೇ ಕಾಲ ಕಳೆದು ಸುತ್ತ ಹೋಗ್ಬೇಕು. ಇದೆ ಚೆನ್ನಾಗಿರುವಂತೆ. ಅದರಲ್ಲಿ ಎಲ್ಲಿ ಟಾರ್ಚ್ ಹಾಕಿದರೂ ಕೂಡ, ಈ ನಾವೆಲ್ಲರೂ ಚೆನ್ನಾಗಿರ್ಬೋದು ಅದರಲ್ಲಿ ಟಾರ್ಚ್ ಹಾಕಿದ್ರು ಕೂಡ ನಿನ್ನ ನೆನಪು ಬರಬೇಕು, ಅದೇ ಚೆನ್ನಾಗಿರೋದು ಎಂಬ ಆಲೋಚನೆ ಬರುತ್ತಾ ಇಲ್ಲ. ನಾ ಸುಮ್ಮನೆ ಹೇಳುದಲ್ಲ, ಕೇಳ್ಕೊಂತಾ ಇರ್ತೀರಲ್ಲ, ನಾವು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಬದಲು ಚೆನ್ನಾಗಿರೋದು ಅಂದ್ರೆ ಇದು ನಿನ್ನ ನೆನಪು ಕೊಡೋ ಎಲ್ಲರಿಗೆ ನಮಗೆ ಕೊಡೋ ಅಂತ ಕೇಳ್ಕೊಂತೀವ? ಮೋಸ್ಟ್ಲಿ ಬರಲ್ಲ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ, ಮಡದಿ ಮಕ್ಕಳು ತನ್ನ ಒಡನೊಡನೆ ಬಂದು ಸುಖ ಪಡುವ ಬಾಂಧವರನ್ನ ಎಡಬಿಡದನೆ ಕೊಡುವ ಬೇಕಾದಷ್ಟು ಕೊಡ್ತಾನೆ. ಏನ್ರಿ ಇವರು ಮನೆ ಫಂಕ್ಷನ್ ಮಾಡಿದರೆ ಬೇರೆಯವರಲ್ಲ ಅವರ ಮನೆಯವರೇ 100 ಜನ ಕೊಡ್ತಾರೆ ಅಂತ ಕೀರ್ತಿ ಕೊಡ್ತಾನೆ. ನಮ್ಮವರೇ ಫಂಕ್ಷನ್ ಮಾಡಿದರೆ ಬೇಕಾದಷ್ಟು ಕೊಡ್ತಾರೆ. ಅಯ್ಯೋಯ್ಯೋ ಏನು ಅಂಟು ಹಾಕಿರ್ತಾನೆ, ಒಬ್ಬರ ಮೇಲೆ ಒಬ್ಬರ ಅಭಿಮಾನ ಕಿತ್ತುಕೊಂಡು ಹೋಗುವಷ್ಟು ಅಂಟು ಹಾಕಿರ್ತಾನೆ, ಅಭಿಮಾನನೂ ಕೊಟ್ಟಿರ್ತಾನೆ. ಇದು ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದು ಬಹಳ ನೋಡಿ, ಎಲ್ಲ ನಮ್ಮ ಮೇಲೆ ಅಭಿಮಾನ ಕೊಡೋರು ಸಿಗೋದು ಪುಣ್ಯ, ಅದು ಪುಣ್ಯದಿಂದ ಬರುತ್ತೆ. ಆದರೆ ಈ ಪುಣ್ಯ ದೇವರ ಸ್ಮರಣೆ ಕೊಡ್ತಾ ಇಲ್ಲ, ಈ ಅಂಟು ಕೊಡ್ತಾ ಇದೆ. ಹೇಳ್ತಾರೆ, ಮಡದಿ ಮಕ್ಕಳು ತನ್ನ ಒಡನೊಡನೆ ಬಂದು ಸುಖ ಪಡುವ ಬಾಂಧವರನ್ನ ಎಡಬಿಡದರೆ ಕೊಡುವ. ಇನ್ನು ಹೇಳ್ತಾ ಇದ್ದಾರೆ, ಆಡಿತೊಡಗದಲೆ ಅನೇಕ ಕಡಿಯಲಿಂದ ಕಡೆ ಇಲ್ಲದ ಭಾಗ್ಯ ಸಡಲಾದಂತೀವ. ಕಾಲ ಕದರಿಸ್ಬಾರ್ದು. ದೇವರನ್ನ ಕೇಳ್ಕೊಂಡು, ಸ್ವಾಮಿ ಸುಮ್ಮನೆ ದುಡ್ಡಿಗಾಗಿ ಒದ್ದಾಡಿ ಒದ್ದಾಡಿ ಸಾಕಾಗಿದೆ, ಜಸ್ಟ್ ನಾನು ಕೂತ ಕಡೆ ಕೂತಿರ್ಬೇಕು, ಎಲ್ಲ ಕಡೆ ಸಂಪತ್ತು ಬಂದು ಬಿಡಬೇಕು, ಬಂದು ಸಂಪತ್ತು ಹೋಗ್ಬಾರ್ದು. ಕಂಡೀಷನ್ಸ್ ಇರುತ್ತಲ್ಲ, ಎಲ್ಲ ಸಂಪತ್ತು ಬರಬೇಕು, ನಾ ಕದಲಬಾರ್ದು, ಕಷ್ಟವಿಲ್ಲದೆ ಕಡು ಸುಖ ಬರ್ತಾನೆ ಆಸೆ ಅಲ್ಲವ, ಕಷ್ಟವಿಲ್ಲದ ಕಡು ಸುಖ ಬರಬೇಕು ಅಂದರೆ ಹೇಳ್ತಾರಂತೆ, ಅಡಿ ತೊಲಗದಲೆ ಒಂದು ಕಾಲ ಆಚೆ ಇಡದೆ ಅನೇಕ ಕಡೆಯಲ್ಲಿಂದ ಕಡೆ ಇಲ್ಲದ ಭಾಗ್ಯ ಸಡಲದಂತೀವ. ಕಡು ಮುತ್ತು ಚತುರ್ಭಾವ ವಿಜಯ ವಿಠಲ. ಚತುರ್ಭಾವ 4 ರೀತಿಯಾದ ಭಾವಗಳಿಂದಿರತಕ್ಕಂಥವ, 4 ಭಾವ ಅಂತ ಹೇಳಿದ್ರು. ಏನು ಭಾವ ಅಂತ ಹೇಳಿದರೆ ಜ್ಞಾನ ಭಕ್ತಿ ವೈರಾಗ್ಯ, 3 ಭಾವಗಳು ಬಂತ ಅದ್ಭುತ ಶರಣಾಗತಿ. ಈ 4 ಭಾವಗಳನ್ನು ಪಡತಕ್ಕಂಥವ ಕಡು ಮುದ್ದು ಚತುರ್ಭಾವ 4 ರೀತಿಯಲ್ಲಿ ಇರುವಂಥವ, 4 ರೀತಿಯಲ್ಲಿ 4 ಯುಗದಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದಿರುವಂಥವ. 4 ಅಂದ್ರೆ ಎಲ್ಲ 4 ತುಂಬಾ ಬರುತ್ತೆ, ಯಾವ್ದ್ಯಾವುದು ಸ್ವರೂಪ ಲಿಂಗ ಅನಿರುದ್ಧ ಸ್ಥೂಲ ದೇವರಲ್ಲಿ ಇರತಕ್ಕಂಥವ. ಕಡು ಮುದ್ದು ಚತುರ್ಭಾವ ವಿಜಯ ವಿಠಲ ರಂಗ ದೃಢ ಭಗುತಿ ಕೊಡನಯ್ಯ ಅಡಿಮೇಲಗಳರಿದರು. ತಾಂಬಿರಾಂಗ ಅಂತ ಹೇಳ್ತಾರೆ, ಅಂದ್ರೆ ತಲ್ಲಕ್ಕಳಗಾದರೂ ಕೂಡ ದೃಢ ಭಕ್ತಿ ಕೊಡಲ್ಲ. ನೋಡಿ, ಬೇಕಾದ್ರೆ ನಿಮ್ಮ ನಿಮ್ಮ ಎಲೆ ಮೇಲೆ ಕೈ ಹಾಕೊಂಡು ನೋಡಿ, ಇಷ್ಟು ವರ್ಷಗಳು ಎಷ್ಟು 30, 40, 50, 60 ವರ್ಷಗಳು ಬಂತಲ್ಲ, ನಿಮ್ ನಿಮ್ ಸಾಧನೆಗೆ ತಕ್ಕಂತೆ ದೃಢವಾದ ಭಕ್ತಿ ಬಂತ ಇಲ್ಲ? ಸೀಕ್ರೆಟ್ ಹೇಳಬೇಕಾದ್ರೆ ಭಕ್ತಿಯೇ ಬರಲಿಲ್ಲ ಅಂತ ಹೇಳಿದ್ರು. ನಮ್ದೆಲ್ಲ ನೋಡಿದ್ರೆ ಇನ್ನ ಭಕ್ತಿ ಅಂದ್ರೆ ಟೇಸ್ಟ್ ಗೊತ್ತಿಲ್ಲ ನೋಡಿ, ಸಾಯಲಿಕ್ಕೆ ಇನ್ನ ಸ್ವಲ್ಪ ಕಾಲ ಇದೆ, ಯಾವ ಭಕ್ತಿಯೋ ಗೊತ್ತಿಲ್ಲ, ಇನ್ನ ಭಕ್ತಿಯ ಟೇಸ್ಟೇ ಗೊತ್ತಿಲ್ಲ. ಪ್ರವಚನ ಕೇಳಿದ್ದೇ ಕೇಳಿದ್ದು ಭಕ್ತಿ, ಅದರ 9 ಲಕ್ಷಣ ಹೀಗಿರುತ್ತೆ ಹಾಗಿರುತ್ತೆ, ಕೇಳಿದ್ದು ಇನ್ನೊಬ್ಬರು ಉಪನ್ಯಾಸವೂ ಬಿಗಿತೀವಿ, ಅದರ ಟೇಸ್ಟೇ ಗೊತ್ತಿಲ್ಲ. ಸದ್ಯ ಹೋಗ್ತಾ ಇರ್ತೀವಿ. ಹೇಗಂದ್ರೆ ಯಾರೋ ಹೇಳಿದ್ರು ಅವರಿಗೆ ಜೇನುತುಪ್ಪ ತಿಂದೇ ಇಲ್ಲ, ಅವರು ಬದುಕಿನಲ್ಲಿ ಒಂದು ಜೇನುತುಪ್ಪ ಸಿಗ್ಲಿಲ್ಲ ಅವರಿಗೆ. ಯಾರು ಬಂದರು, ಜೇನುತುಪ್ಪ ಹೇಗಿರುತ್ತೆ ಗೊತ್ತಾ ಅಂದರು. ಯಾರು ತಿಂದವರು ಜೇನುತುಪ್ಪ ಹೇಗಿರುತ್ತೆ 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 ಎಲ್ಲ ಹೇಳಿದರು. ಇವರಿಗೆ ಜೇನುತುಪ್ಪ ಸಿಗ್ತಾನೇ ಇಲ್ಲ, ಈ ಹೇಳೋರು ಮಾತ್ರ ಸಿಗ್ತಾ ಇದ್ದಾರೆ. ಕೇಳಿ 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 ಇವರು ಸುಮ್ಮನೆ ಕೊಡ್ತಾರಾ? ಈ ಬಂದವರಲ್ಲಿ ಇವರು ಹೇಳಲಿಕ್ಕೆ ಶುರು ಮಾಡಿದರು. ಯಾರಿಗೆ? ಈ ಇನ್ನ ನನ್ನ ಇಮಂತ ಇಂಥವ್ರು ಸಿಗ್ತಾರಲ್ಲ ಅವರಿಗೆ, ಏ ಜೇನುತುಪ್ಪ ಗೊತ್ತಾ? ಅವ್ರು ಗೊತ್ತಿಲ್ಲ. ಹೀಗಿರುತ್ತೋಣ ಹೀಗಿರುತ್ತೋಣ ಇವರೇ, ಇವರು ಗೊತ್ತಿಲ್ಲ, ಇವರು ಕಾಲಿಗೆ ಜೇನುತುಪ್ಪ ಬಂದೇ ಇಲ್ಲ. ಅವರಿಗೆಲ್ಲ ಹೇಳ್ತಾರೆ, ಒಟ್ಟಾರೆ ದೊಡ್ಡ ಗುಂಪು ಸೇರಿತು, ದೊಡ್ಡ ಗುಂಪು ಸೇರಿತು. ಎಲ್ಲರೂ ಹೇಳಿಕ್ ಶುರು ಮಾಡ್ತಾರೆ, ಜಯಂತುಪ್ಪ ಅವರು ಏನು ಗೊತ್ತಾ, ಹೀಗೆ ಹೀಗೆ ಎಲ್ಲರನ್ನ ಒಬ್ಬರು ಬಂದು ಕೇಳಿದ್ರು. ಜಯಂತುಪ್ಪ ತಿಂದವರು, ನೀವೆಲ್ಲ ಹೇಳ್ತೀರಲ್ಲ, ನಿಮ್ಗೆ ಜಯಂತುಪ್ಪ ಅಂತ ಪರಿಚಯ ಇದೆಯಾ? ಅವಾಗ ಬಾಯಿ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಅದು ನಮ್ಮ ಪರಿಸ್ಥಿತಿ. ಜೇನುತುಪ್ಪ ತಿಂದವರು ಹೇಳ್ತಾ ಇದ್ದಾರೆ, ಅಯ್ಯ ಜೇನುತುಪ್ಪದ ರುಚಿ ಹೇಗಿರುತ್ತೆ ಅಂತ. ನಾವು ಜೇನುತುಪ್ಪದ ಕೊಡದು ತಿಳ್ಕೊಂಬುದರಲ್ಲಿ ಆಸಕ್ತಿ ಬಹಳ ಇದೆ. ಆ ಎಂದೂ ಉಣ್ಣದೇ ಇರುವಂತಹ ಜೇನುತುಪ್ಪದ ಕುರಿತು ಬಾಯಿ ಬಿಟ್ಟು ಹೇಳೋದ್ರಲ್ಲಿ ಬಹಳ ಆಸಕ್ತಿ ಇದೆ. ಆದರೆ ಎಂದೂ ನಮಗೆ ಆಲೋಚನೆ ಬರಲಿಲ್ಲಲ್ಲ, ಈ ಜೇನುತುಪ್ಪ ಹೇಗಿರುತ್ತೋ ನಾನು ಒಬ್ಬನೇ ಕೂತು ಬಾಯಲ್ಲಿ ಹಾಕೋಬೇಕು ಎಂಬ ಆಲೋಚನೆ ಬರಲಿಲ್ಲ. ಈ ಭಕ್ತಿ ಹೇಗಿರುತ್ತೆ? ಈ ಊರೆಲ್ಲ ಒದ್ದಾಡ್ತಾರಲ್ಲ ನೋಡಿ, ಮಧ್ವರಾಜ ಮೊದಲುಕೊಂಡು ಎಲ್ಲ ಎತ್ತಿಗಳು, ಎಲ್ಲ ದಾಸರು, ಇಡೀ ಜೀವನ ಎಲ್ಲ ಸುಖ ಬಿಟ್ಟು ಹುಚ್ಚರಂತೆ ಅವನು ಹಿಂದೆ ತಿರುಗ್ತಾರಲ್ಲ, ಅಂದ್ರೆ ಏನೋ ಇದೇ ಇದರಲ್ಲಿ. ಆ ರುಚಿ ನನಗಿನ್ನ ಬರ್ತಾ ಇಲ್ಲ, ಆ ರುಚಿ ನನಗೆ ಬರಬೇಕಾದ್ರೆ ಹೇಗೆ ಬರುತ್ತೆ? ಅದಕ್ಕೆ ಏನ್ ಮಾಡಲಿ ಅಂತ ಪ್ರಯತ್ನ ಮಾಡಲ್ಲ, ಬರೀ ತಿಳ್ಕೊಳ್ಳೋದು 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 ಸದ್ಯ ಹೋಗೋದಂತೆ. ಮತ್ತು ಇಂಥ ಜನ್ಮ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾದರೆ ಅವನ ಭಕ್ತಿಯ ರುಚಿ ಬೇಕಂತೆ. ಆ ಬೇಕಾದ್ರೆ ಏನು ಮಾಡಬೇಕು? ಅದು ಸಾಧನಾ ಭಾಗ ಸುಳಾದಿಯ ರಹಸ್ಯ ಏನು ಅಂದರೆ, ಆ ಭಕ್ತಿ ಬೇಕಾ? ಬೇಕಾದ್ರೆ ಹೀಗೆ ಮಾಡಿ ಅಂತ ತಿಳಿಸಿಕೊಡ್ತಾರೆ. ಇನ್ನು ಮುಂದೆ ಹೇಳುತ್ತಾರೆ, ದಾಸನಾಗುವೆನೆಂದು ಆಶಯ ಮಾಡಲು ಕ್ಲೇಶವ ಪಡಿಸುವ. ನಾನು ದಾಸನಾಗ್ತೇನೆ ಅಂತ ಹೇಳ್ತೀರಾ, ಕಷ್ಟ ಕೊಡ್ತಾನಂತೆ. ಸುಮ್ಮನೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ಅಪೂಪದಾನ ಮಾಡ್ತೀನಿ, ಅಪೂಪದಲ್ಲಿ ಎಷ್ಟು ತೂತಿರುತ್ತೋ ಅಷ್ಟು ಕಾಲ, ಅಷ್ಟು ತೂತುಗಳಿಷ್ಟು 8,000 8,000,000 ಸ್ವರ್ಗದಲ್ಲಿ ವಾಸ ಮಾಡಿಸು, ಎಸ್ ಸ್ಯಾಂಕ್ಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಬೇಕಾದರೂ ಕೇಳಿಕೊಡ್ತೀನಿ, ದಾಸನಾಗ್ತೀನಿ ಅಂತ ಹೇಳ್ತೀರಾ? ಸಾರಿ ನೋಡಿ, ಆಶಯ ಮಾಡಲು ದಾಸನಾಗುವೆನೆಂದು ಆಶಯ ಮಾಡಲು ಕ್ಲೇಶವ ಪಡಿಸುವ, ಭಾಸವ ಮಾಡಿಸುವ ಅಭಾಸ ಮಾಡಿಸ್ತಾನಂತೆ, ನಾಶನ ಮಾಡಿಸುವ ಸಕಲ ಐಶ್ವರ್ಯವ. ನಾಳಿಂದ ಬರಲ್ಲ, ಇದೇನು ದಾಸರಾಗುವಂತ ಆಚಾರ ಹೇಳ್ತಾರೆ, ಆಗ್ಬಿಟ್ರೆ ಎಲ್ಲ ಐಶ್ವರ್ಯ ಹಾಳಾಗ್ಬಿಟ್ರೆ. ಹಾಗೆ ಹೀಗಿಲ್ಲ ಹಾಗಿಲ್ಲ, ಎಲ್ಲ ಹಾಳಾಗ್ಬೋಕ್ತಿವಲ್ಲ ಅಂದ್ರೆ ಹಾಗಲ್ಲ. ಎಂಥ ಐಶ್ವರ್ಯ ನಾಶ ಮಾಡುತ್ತಾನೆ ಅಂದರೆ, ಭಗವಂತನ ಚಿಂತನೆಯನ್ನ ನಮ್ಮಿಂದ ದೂರ ಮಾಡುವ ಐಶ್ವರ್ಯ ಹಾಳು ಮಾಡ್ತಾನಂತೆ. ಅದು ಹೇಳ್ತಾ ಇದ್ದಾರೆ, ಸಕಲ ಐಶ್ವರ್ಯವ ನಾಶನ ಮಾಡಿಸುವ. ಇನ್ನ ಹೇಳ್ತಾ ಇದ್ದಾರೆ, ದ್ರಾಸ ವಾಸಕ್ಕೆ ತರಲಿ ಸಾನು, ತಿನ್ಲಿಕ್ಕೂ ಇರ್ಲಿಕ್ಕೂ ಜಾಗ ಕೊಡಲ್ಲ, ತಿರುಗಿಸ್ತಾನಂತೆ. ತಿನ್ಲಿಕ್ಕೂ ಕಡಿಮೆ ಮಾಡಿಬಿಡ್ತಾನೆ, ಇರ್ಲಿಕ್ಕೂ ತಿರುಗಾಡಿಸಿಬಿಡ್ತಾನೆ, ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ. ನಂತರ ಪರರಿಂದ ದ್ವೇಷ ಮಾಡಿಸುವ, ಏನ್ ನಿಮ್ಮನ್ನು ನೋಡಿದ ಕೂಡಲೇ ಎಲ್ಲರ ಹೊಟ್ಟೆ ಉರಿ ಬರ್ತಾ ಇರುತ್ತೆ ಭೀಕರವಾಗಿ. ಇನ್ನ ನಿಮ್ಮ ಮೇಲೆ ಏನು ಅಂದ್ರೆ ನಾನಾ ರೀತಿಯ ಅಭಾಂಡಗಳು ಹಾಕಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಹಾಗೆ ಇವ್ರು ಹೀಗೆ ನಿಮ್ಮ ತಲೆ ಮೇಲೆ ಕಲ್ಲು ಹಾಕೋದೇ ಮನುಷ್ಯರ ಮೂಲಕ ಹೇಳ್ತಾ ಇದ್ದಾರೆ. ಪರರಿಂದ ದ್ವೇಷವ ಮಾಡಿಸುವ, ಮಾನಿಸರ ಕೈಯಿಂದ, ನಾನಾ ಮನುಷ್ಯರ ಕೈಯಿಂದ ನಿಮ್ಮ ಮೇಲೆ ದ್ವೇಷ ಶುರುವಾಗುತ್ತೆ. ಯಾಕೆ? ಚೆನ್ನಾಗಿ ಕಾಸಿದರೆ ಹೊರತು ಕಬ್ಬಿಣ ಬಗ್ಗಲ್ಲ. ಎಲ್ಲರ ಕೈಲಿ ನಾವೇನು ಉಪನ್ಯಾಸ ಬಿಗಿತಾ ಇರ್ತೀವಿ, ನೀವು ಉಪನ್ಯಾಸ ಕೇಳ್ತಾ ಇರ್ತೀರ, ಏನಂತ ಸ್ವಾಮಿ ಸುಖವಾಗಲಿ ಬಹು ದುಃಖವಾಗಲಿ, ಸಖನೀನಾಗಿರು ಪಾಂಡುರಂಗ ಚೆನ್ನಾಗಿದೆ, ಮಾನಾಪಮಾನಗಳು ನಿನ್ನದೋ ಹರಿಯೇ, ಅಪಮಾನವೇ ಬರಲಿಲ್ಲ ಜೀವನದಲ್ಲಿ, ಅಪಮಾನವೇ ಆಗಲಿಲ್ಲ, ಚೆನ್ನಾಗಿದ್ದೇವೆ. ಎಲ್ಲಿ ಬರುತ್ತೆ ಅಪಮಾನ? ಟೇಸ್ಟ್ ಆಗ್ಬೇಕಲ್ಲ, ಕೊಡ್ತಾನೆ. ಎಲ್ಲರಿಂದ ಅಪಮಾನ ಮಾಡಿಸ್ತಾನಂತೆ. ಟೇಸ್ಟ್ ನೋಡು, ಅಪಮಾನ ಬರುತ್ತಾ ಇರಬೇಕು. ಅಪಮಾನ ಬರುವಾಗ ಹರೇ ನಿನ್ನ ಚಿತ್ತ ಅಂತ ಇರಬೇಕು, ಅವಾಗ ಪಾಸ್ ಮಾರ್ಕ್ ಹಾಕ್ತಾನೆ. ಮತ್ತೆ ಅಪಮಾನ ಬಂದ್ರೆ ತಾನೇ ಚಿಂತನೆ ಬರೋದು, ನಮಗೆ ಅಪಮಾನ ಬರುವುದಂದ್ರೆ ಬೇಡಪ್ಪ ಅಂತೀವಿ. ಅಂದ್ರೆ ಎಕ್ಸಾಮ್ಗೆ ಹೆದರ್ಕೊಂಡು ಕೂಡುವಂತ ಸ್ಟೂಡೆಂಟ್ಸ್ ನಾವು. ಅದಕ್ಕೆ ಹೇಳ್ತಾ ಇದ್ದಾರೆ ಅಪಮಾನ. ಅದಕ್ಕೆ ಹೇಳ್ತಾರೆ ಅಪಮಾನವಾದರೆ ಒಳಿತು ಅಪರೂಪ ಹರಿನಾಮ ಸ್ಮರಿಸುವ ಮನುಜಗೆ ಅಪಮಾನವಾಗದೆ ಒಳಿತು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಭಗವಂತ ನಮಗೆ ಎಲ್ಲ ಉಣಿಸ್ತಾರಂತೆ, ಅಪಮಾನ ಮಾಡಿಸ್ತಾನೆ, ನಾನಾ ಜನರ ಕೈಯಲ್ಲಿ ಬಯಸ್ತಾನೆ, ಅಭಾಂಡಗಳು ಹಾಕಿಸ್ತಾನೆ, ಹಾಗೆ ಹೀಗೆ ಅಂತ ಅವರು ತಲೆ ಮೇಲೆಲ್ಲ ಹಾಕಿಸ್ತಾನೆ. ಇವೆಲ್ಲದಕ್ಕೂ ಸಿದ್ಧ ಆಗ್ರಿ, ಹೆದರಿಕೆ ಆಗುತ್ತಲ್ಲ. ಹೀಗೆಲ್ಲ ಮಾಡಿಬಿಟ್ರೆ ಗತಿ ಏನು ಅಂದ್ರೆ ಹೆದರಬೇಡಿ. ಹೊರಗಿಂದ ಹೀಗೆ ಮಾಡಿಸುವ ಹರಿಯೇ ಅದನ್ನ ತಡೆಯುವ ತಾಕತ್ತು ಕೊಟ್ಟು ನಿಮ್ಮನ್ನ ಉದ್ಧಾರ ಮಾಡುತ್ತಾನೆ. ಎಕ್ಸಾಮ್ ಇಟ್ಟವರೇ ಬದಿಯಲ್ಲಿ ಇನ್ನೊಂದು ರೂಪದಿಂದ ಎಕ್ಸಾಮ್ ಬರೆಸಿದರೆ ಎಕ್ಸಾಮ್ಗೆ ಹೆದರೋದೇನಿದೆ ಅಲ್ವಾ? ಎಕ್ಸಾಮ್ ಇಟ್ಟವರೇ ಅದಕ್ಕೆ ಸರಿಯಾದ ದೃಷ್ಟ ಅಂತ ಇಷ್ಟೆಲ್ಲ ಹೇಳುತ್ತಾರಲ್ಲ, ಇಷ್ಟೆಲ್ಲ ಹೇಳಿದ್ದನ್ನ ನೋಡಿದರೆ ಪ್ರಹ್ಲಾದರಾಜರು ನರಸಿಂಹದೇವರಿಗಿದ್ದಾರೆ, ಕೇಳುತ್ತಾ ಇದ್ದಾರೆ, ಏ ಪ್ರಹ್ಲಾದ ವರ ಕೇಳು, ವರ ಕೇಳು, ವರ ಕೇಳು. ಎಂಥಾದ್ರು ದೇವರು ವರ ಕೊಟ್ರೆ ಸಾಕು, ಓಡುತ್ತೀವಿ. ಒಳಗೆ ಪ್ರಹ್ಲಾದರಾಜರಿಗೆ ವರಬೇಡ, ವರಬೇಡ, ವರಬೇಡ ಅಂತ ಒಳಗೆ ಯಾರು ಒಳಗಿದ್ದು ಹೇಳ್ತಾ ಇರೋದು? ಅವನೇ ಋಷಿಕೇಶ ನಾಮಕನಾಗಿ ಒಳಗಿದ್ದು ಬೇಡ 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 ಅಂತಾನೆ, ಹೊರಗಿದ್ದು ಕೇಳು 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 ಅಂತಾನೆ. ಎರಡೂ ರೂಪಗಳ ಆಟ ನೋಡಿ ಹೇ ಸ್ವಾಮಿ, ಇದೇನೋ ಹೀಗೆ ಮಾಡ್ತೀಯ? ನೀನು ಒಳಗಿದ್ದು ಬೇಡ ಅನ್ನೋದಕ್ಕೆ ಜಗತ್ತಿನಲ್ಲಿ ನನಗೆ ಪ್ರಸಿದ್ಧಿ ಬಂತು. ಪ್ರಹ್ಲಾದರಾದರಿಗೆ ಏನು ಬೇಡ ಏನು ಬೇಡ ಅಂತ ಹೇಳಿ. ಒಂದು ವೇಳೆ ನೀನೆ ಒಳಗಿದ್ದು ಕೇಳು ಅಂದ್ರೆ ಕೇಳಿಬಿಡುತ್ತೇನೆ ನಾನು, ನಿನ್ನ ಕೈಯಲ್ಲಿರುವಂಥವ ನಾನು. ಮತ್ತೆ ಹೊರಗಿಟ್ಟು ಎಕ್ಸಾಮ್ ಇಟ್ಟದ್ದು ನೀನೆ, ತಗೋ ತಗೋ ಅಂತ ಒಳಗಿದ್ದು ಬೇಡ ಅಂತ ಪಾಸ್ ಮಾಡಿಸಿದ್ದೆ ಅಲ್ಲಿ ನೀನೇ ಅಲ್ವಾ? ಅದಕ್ಕೆ ದಾಸರಾದ್ರೆ ಹೇಳ್ತಾ ಇದ್ದಾರೆ, ಈ ಸೂತ್ರ ಗೊತ್ತಾಯಿತಾ, ನೀವು ದಾಸರಾಗ್ತೀರಾ. ಏನದು ಅಂದರೆ ಏನೇ ಪರೀಕ್ಷಾ ಕೊಡುತ್ತಾನೆ ಸ್ವಾಮಿ, ಒಳಗಿದ್ದು ಅವನೇ ಚೆನ್ನಾಗಿ ಉದ್ಧಾರ ಮಾಡುತ್ತಾನೆ. ಇವರೆಲ್ಲರೂ ಹಾಗೆ ಆಗಿರ್ತಾನೆ, ಅದೇ ಹೇಳ್ತಾ ಇದ್ದಾರೆ. ಹೆದರಬೇಡಿ, ಅವನೇನೋ ಟೆಸ್ಟ್ ಇಟ್ಬಿಡ್ತಾನೆ, ನೀವು ಫೇಲ್ ಆಗಿಬಿಡ್ತೀರಿ ಅಂತ ಬೇಡ. ಏನೇ ಕಷ್ಟಗಳು ಬಂದರೂ ಕೂಡ ಹ ಅಂತ ಹೋಗುವಂತೆ ಬುದ್ಧಿ ಅವನೇ ಕೊಡ್ತಾನೆ. ಆದ್ದರಿಂದ ಅವನ ಪಾದ ನಂಬಬೇಕು, ದಾಸನಾಗಬೇಕು. ದಾಸ ಅಂದ್ರೇನು? ನೀ ಸ್ವತಂತ್ರ, ನಾನು ಸ್ವತಂತ್ರ, ಇಟ್ಟಾಂಗೆ ಇರುವೇನು ಹರಿಯೇ. ದೊಡ್ಡ ಮಂತ್ರ ಚಿಕ್ಕದ್ರ ಕೊಟ್ಬಿಟ್ಟವರು ಇಡೀ ಆಚಾರಶಾಸ್ತ್ರ ಜಸ್ಟ್ ಒಂದು ಪಂಕ್ತಿಯಲ್ಲಿ ಕೊಟ್ಟರು ನಮ್ಮ ಶ್ರೀಪಾದರಾದರು. ಅದನ್ನು ಹೇಳ್ತಾ ಇದ್ದಾರೆ, ದಾಸನಾಗುವೆನೆಂದು ಆಶಯ ಮಾಡಲು ಕ್ಲೇಶವ ಬಡಿಸುವ, ಅಭಾಸವ ಮಾಡಿಸುವ, ನಾಶನ ಮಾಡಿಸುವ ಸಕಲ ಐಶ್ವರ್ಯವ ಗ್ರಾಸವಾಸಕ್ಕೆ ತರಬೀಸಾನು, ಪರರಿಂದ ದ್ವೇಷವ ಮಾಡಿಸುವ ಮಾನಸರ ಕೈಯಲ್ಲಿ ಇನ್ನ ಮೋಸವಾದ ಭವ ಪಾಶದಲ್ಲಿ ಬಿಗಿವ ಬೀಸಿ ಬಿಸಾಟುವ ಕಾಸಿನವನ ಮಾಡಿ ಬಿಡಿಗಾಸಿನವನ ಮಾಡಿಬಿಡ್ತಾನಂತೆ. ಇವಾಗ ಏನು ಎಲ್ಲರ ಮಧ್ಯೆ ಆಹಾ ಓಹೋ ಅಂತ ಎಲ್ಲರೂ ಹೂವಿನ ಹಾರ ಶಾಲು ಶಕಲಾತಿ ಎಲ್ಲ ಹಾಕಿರ್ತಾರಲ್ಲ, ಅದೇ ಮನುಷ್ಯರಿಂದ ಹೀಗೆ ಯಾರು ಎಲ್ಲರೂ ಬಂದು ಕಾಲಿಗೆ ಬಿದ್ದು ನಮಸ್ಕಾರಗಳು ಮಾಡಿ ಓ ಅಂತಿರುತ್ತಲ್ಲ, ಇದೇ ಮನುಷ್ಯರಿಂದ ಹೀಗೆ ನೋಡಿದುಕೊಳ್ಳಿ. ಜಸ್ಟ್ ಸಿಂಪಲ್ ಟರ್ನ್, ತಲೆ ಮುಖವೂ ನೋಡದಂತೆ ಮಾಡಿಬಿಡ್ತಾನೆ ಜನರಿಂದ. ಯಾರ ಕೈಯಿಂದ ಬಹಳ ದೊಡ್ಡವ್ರಿ ಹಾಗೆ ಹೀಗೆ ಎಂದು ಹೊಗಳಿಸಿದ ಸ್ವಾಮಿ, ಅದೇ ಮುಖ ಹೀಗೆ ತಿರುಗಿಸಿ ಎಲ್ಲರದ್ದು. ಅವಾಗ ಯಾರು ದಿಕ್ಕಿಲ್ಲದೆ ಇರುವಾಗ ಅಯ್ಯೋ ಇವರೆಲ್ಲ ನಿನ್ನೆವರೆಗೂ ನನ್ನನ್ನ ಬಹಳ ಅಂಥವರು ಇಂಥವರು ಅಂತ ಹೊಗಳಿದ್ರು, ಇವತ್ತೇನು ಮುಖವೂ ನೋಡ್ತಾ ಇಲ್ಲಲ್ಲ ಅಂದಾಗ ಏನಡ್ಡಿ ಇಲ್ಲ, ಇವರೆಲ್ಲ ಗೊಂಬೆಗಳು, ಸ್ವಾಮಿ ಹೇಗೆ ಕುಣಿಸಿದ್ರೆ ಹಾಗೆ ಕುಣಿತಾರೆ, ಇದನ್ನ ನಾನು ಇಡಿಸ್ಕೋಬಾರದು, ಸ್ವಾಮಿ ಇದ್ದಾನೆ ಅಂತ ಹೋಗುವಂತೆ ಮಾಡುತ್ತಾನೆ ಭಗವಂತ. ಮತ್ತೆ ಎಷ್ಟು ಚೆನ್ನಾಗಿದೆ, ಒಳ್ಳೆ ಸಬ್ಜೆಕ್ಟ್ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಮೋಸವಾದ ಭವ ಪಾಶದಲ್ಲಿ ಬಿಗಿವ ಬೀಸಿ ಬಿಸಾಡುವ ಕಾಸಿನವನ ಮಾಡಿ, ಲೇಸು ಜ್ಯೋತಿಷ ನಾನ ವಿಜಯ ವಿಠಲನ್ನ. ಇಷ್ಟೆಲ್ಲ ಆದರೂ ಕೂಡ ನಮ್ಮಲ್ಲಿ ಎಚ್ಚರ ಏನಿರಬೇಕು? ಒಂದ ಸುಖ ಬರ್ತಾ ಇರುತ್ತೆ, ಒಂದ ದುಃಖ ಬರ್ತಾ ಇರುತ್ತೆ, ಎರಡಕ್ಕೂ ಎಚ್ಚರ. ಈ ಎರಡೂ ದೇವರ ಸ್ಮರಣೆಯನ್ನ ಕಳೆಯುವಂಥ ವಿಷ ಎಂಬ ಎಚ್ಚರ ಕೊಡುತ್ತಾನೆ. ಈ ಎಚ್ಚರ ಏನು? ಜ್ಯೋತಿಷೇ ಜ್ಯೋತಿಸ್ವರೂಪ ಭಗವಂತ, ಜ್ಯೋತಿಷೇ ನಾಮ ಜ್ಞಾನಮೂರ್ತಿ ನಾಮ ನಮ್ಮ ವಿಜಯ ವಿಠಲನ್ನ ದಾಸನಾಗುವವನಿಗೆ ಕ್ಲೇಶ ಬಡಿಯದೆ ಒಲಿಯನು, ಕ್ಲೇಶ ಬಡಿಸದೆ ಒಲಿಯನು. ತುಂಬ ಮಾಡ್ತಾರಂತೆ ಅದಕ್ಕೆಲ್ಲ. ಸಂಜೆ ತನಕ ಇದ್ದು ಸಣ್ಣ ಸವಟು ತುಂಬ ಗಂಜಿ ಕಾಣದೆ ಬಳಲಿದೆನೋ. ಬಿಟ್ರ ಯಾರಿವರು ಭೃಗು ಮಹರ್ಷಿಗಳು? ಅವರನ್ನ ತಂದ ಆರದು ಬಿಸಾಡಿದ. ಯಾಕೆ? ಬಂಗಾರ ತಿಕ್ಕಿದರೆ ಹೊರತು ಹೊಳಪು ಬರಲ್ಲ, ಹಾಗೆ ಕೂಡಿಸಿದ್ರೆ ಕೊಳಕಾಗಿ ಬಿದ್ದಿರುತ್ತೆ. ತಿಕ್ಕಬೇಕಲ್ಲ, ನಮ್ಮನ್ನು ತಿಕ್ಕುತ್ತಾನಂತೆ. ನಾನು ತಿಕ್ಕಿ 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 ತೆಗಿತಾನೆ ಎಂಬುದನ್ನ ಹೇಳುವಲ್ಲಿಗೆ ಶ್ರೀಕೃಷ್ಣಾರ್ಪಣ. ಇನ್ನ ನಾಳೆ ಇರಲ್ಲ, ಒಂದು ಕಾರ್ಯಕ್ರಮ ಎಲ್ಲ ಇದೆ. ನಾಳೆ ಸ್ವಾಮಿಗಳೇನು ಬರ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ಬೇಕು. ಊಟ ಯಾವಾಗ